श्री गुरुभ्यो नमः हरिः ओम् हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनाम ग्रहण देवानिरस्तग्रह विग्रहं वृन्दावनगतं वन्दे ब्रह्म रुद्रेन्द्र वन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीति सुविद्यावादशारिणः इष्टदान् कष्टशत्रून्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोऽहम् धीमि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् अपेक्षपट्टद्दु रामायण सामान्य ईन वसंत मासदल्लि ವಿಶೇಷವಾಗಿ ಅದು ಚೈತ್ರದಲ್ಲಿ ರಾಮನವಮಿ ಕಾಲಕ್ಕೆ ಮಾತ್ರ ಕೇಳುವ ಗ್ರಂಥ. ಮತ್ತು ಇವಾಗನ ಕೇಳ್ತೀರಾ ನೀವು ವರ್ಷದಲ್ಲಿ? ಇಲ್ಲಲ್ಲ, ಅದ್ಯಾಕೋ ಚಾಲ್ತಿ ಬರಲಿಲ್ಲ. ಭಾಗವತ ಮತ್ತೆ ಮತ್ತೆ ಕೇಳ್ತೀವಿ, ಭಾರತ ಕೇಳ್ತೀವಿ, ರಾಮಾಯಣ ಮಾತ್ರ ಅವಾಗೇ ಸ್ಟಾಪ್ ಆಗ್ಬಿಡುತ್ತೆ. ಆಶ್ಚರ್ಯ ಆಯ್ತು, ಇವರ ಬಾಯಿಲಿ ರಾಮಾಯಣ ಬೇಕು ಅಂದ ಕೂಡಲೇ ಸರಿ ರಾಮಾಯಣಕ್ಕೆ ಚೂರು ನೋಡೋಣ. ರಾಮಾಯಣದಲ್ಲಿ ಪ್ರಶ್ನೆ ಬರ್ತಾ ಇದೆ, ಇಡೀ ಜಗತ್ತಿನಲ್ಲಿ ಒಳ್ಳೆ ಒಳ್ಳೆ ಗುಣಗಳ ಪಟ್ಟಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಗುಣಗಳು, ಶೌರ್ಯ, ಧೈರ್ಯ, ಏನು ಎಲ್ಲ ಪರಾಕಾಷ್ಠ ಇರಬೇಕು. ಶೌರ್ಯ, ಧೈರ್ಯ, ಜ್ಞಾನ, ವೀರ್ಯ, ಪ್ರಾಗಲ್ಭ್ಯ, ಇನ್ನ ದಯ, ಕ್ಷಮ, ಶಾಂತಿ, ತಪಸ್ಸು, ಹಾಗೆ ವಿಶೇಷವಾಗಿರತಕ್ಕಂಥ ಅನುಷ್ಠಾನ, ಇದೆಲ್ಲದರ ಎಲ್ಲ ಧರ್ಮಗಳು ಎಲ್ಲ ರೀತಿಯಾದಂತಹ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟದ್ದೇ ಇದ್ದಾನೆ ಒಪ್ಪ. ಯಾರು? ರಾಮಚಂದ್ರ. ರಾಮಚಂದ್ರನ ಪರಿಚಯ ರಾಮಾಯಣ ಬಹಳ ಚೆನ್ನಾಗಿ ಮಾಡಿಕೊಡ್ತಾ ಬರ್ತಾ ಇದೆ. ಆ ರಾಮಚಂದ್ರನ ಪರಿಚಯ ಮಾಡಿಕೊಟ್ಟದ್ದು ಯಾರು? ನಾವು ಸಾಮಾನ್ಯ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಅದನ್ನು ನಮಗೆ ಕೊಟ್ಟಂತಹ ದೊಡ್ಡವರಿಗೆ ನಮಸ್ಕಾರ ಮಾಡೋ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ, ಬಂದಿದೆ, ಬಿಟ್ಟಿದೆ. ಭಾಗವತ ಕೇಳಬೇಕಾದರೆ ಭಾಗವತ ನಂಬರಿಗೂ ಕರ್ಕೊಂಡು ಬಂದಂತಹ, ಹರಿಸಿಕೊಂಡು ಬಂದ ಮಹಾನುಭಾವರ ಸ್ಮರಣೆ ಮಾಡಿ ಹೇಳೋದು, ಮಹಾನುಭಾವರನ್ನ ಮನಃಪೂರ್ವಕವಾಗಿ ಸ್ಮರಣೆ ಮಾಡಿ ಕೂಡೋದು ಎರಡೂ ತಪ್ಪಿದೆ. ಅದಕ್ಕೆ ಭಾಗವತ ಕೇಳೋದು ಮಾತ್ರ ಆಗುತ್ತೆ, ಅನುಷ್ಠಾನಕ್ಕೆ ಬರಲ್ಲ. ಇಷ್ಟಾಗುತ್ತೆ. ಅದಕ್ಕೆ ಅರಣ್ಯಕಾಚಾರ್ಯರು ಮೊದಲನೆಯ ಪ್ರಕರಣವೇ ಭಾಗವತ ಆಗತಿ ಪ್ರಕರಣ ಅಂತ ಹೇಳ್ತಾರೆ. ಭಾಗವತ ನಂಬರಿಗೆ ಹೇಗೆ ಬಂತು, ಹಾಗೆ ರಾಮಾಯಣ ನಮ್ಮವರಿಗೆ ಹರಿದು ಬರಬೇಕಾದ್ರೆ ಮಹಾರಾಮಾಯಣ ಅಂತೊಂದಿದೆ, ಅದಲ್ಲದೆ ವಾಲ್ಮೀಕಿ ರಾಮಾಯಣ ಇದೆ. ವಾಲ್ಮೀಕಿ ಮಹರ್ಷಿಗಳು ಗೊತ್ತವರ ಕಥೆ. ಬೇಡರಾಗಿದ್ದಾಗ ನಾರದರು ಬಂದರು, ಉಪದೇಶ ಕೊಟ್ಟರವರಿಗೆ. ಉಪದೇಶ ಕೊಡ್ಲಿಕ್ಕೆ ಮೊದಲು ತುಂಬಾ ಅವರಿಗೆ ಅಭಿಮಾನ ಇತ್ತು, ಸಂಸಾರದಲ್ಲಿ ತುಂಬಾ ಅಭಿಮಾನ, ಅದು ಕಡಿಬೇಕು ಹೇಗೆ? ಅದಕ್ಕೆ ಅವರಿಗೆ ಹೇಳಿದರಂತೆ, ನೀನು ಮನೆಗೆ ಹೋಗಿ ಸಾಯಬೇಡ, ಸತ್ತಂತೆ ಇದ್ದು ಬಿಡು, ನಾನು ಬರ್ತೇನೆ. ಹೋದ್ರು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸತ್ತಂದು ಸತ್ತವರು ನೋಡಿರ್ತಾರೆ, ಸಾಲಿಗೆ ಮುಂಚೆ ನೋಡಿರ್ತಾರಲ್ವಾ, ಅದಕ್ಕೆ ಹೇಗೆ ಸತ್ತಂತೆ ಪ್ರಾಕ್ಟೀಸ್ ಮಾಡಬೇಕು ಎಂಬುದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸತ್ತಂತೆ ಮಾಡಿ ಬಿದ್ರು, ಪ್ರಾಣಾಯಾಮ ಚೆನ್ನಾಗಿ ಗೊತ್ತು, ಉಸಿರು ಕಟ್ಟಿದ್ರು, ಉಸಿರಾಟವೂ ನಿಂತಿತ್ತು. ಅಂತ ಕಾಲಕ್ಕೆ ಎಲ್ಲರೂ ಅಳತಾ ಇದ್ದಾರೆ. ನಾರದರು ಬಂದ್ರು ಅಲ್ಲಿಗೆ. ನಾರದರು ಬಂದ್ರೆ, ಯಾಕೆ ಅಳತಾ ಇದ್ದೀರಾ, ನಮ್ಮವರು ಹೋದ್ರು, ಸರಿ ಬದುಕಬೇಕಾ? ಹೌದು ಬದುಕಬೇಕು, ಬದುಕಬೇಕಾದ್ರೆ ನಾನು ಮಾಡಿಕೊಡ್ತೇನೆ. ಏನ್ ಮಾಡ್ತೀರಾ? ನಿಮ್ದೇ ಆಯುಷ್ಯ ಕೊಟ್ರೆ ಕೊಡ್ತೇನೆ. ಯಾರೂ ಮುಂದಕ್ಕೆ ಬರಲಿಲ್ಲ. ಇಷ್ಟು ಹೇಳಿದ್ರು ಆಯುಷ್ಯ ಕೊಡೋ ಕಾಲಕ್ಕೆ. ಯಾವಾಗ ಯಾರು ಸಾಯ್ತೀರೋ ಗೊತ್ತಿಲ್ಲ, ನಮಗಿಷ್ಟು ಇದೆ ಅಂತ ಗ್ಯಾರಂಟಿ ಆಗಿ ಗೊತ್ತಾದ್ರೆ ಇಷ್ಟು ಕೊಡೋಣ ಅಂತಿರ್ಬೋದು. ಎಷ್ಟಿದೆಯೋ ಯಾರಿಗೂ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಕೊಡಬಹುದು. ಎಲ್ಲರೂ ಶುರು ಆಯ್ತು, ನಾವು ಯಾವಾಗ ಹೋಗ್ತೀವೋ ಏನೋ, ಇದೆಲ್ಲ ಕೊಟ್ಬಿಟ್ರೆ ಗತಿ ಏನು, ಎಷ್ಟು ಕೊಡ್ಬೇಕು ಏನು ಅಂತ. ಸರಿ, ಕೊನೆಗೆ ಯಾರೂ ಮುಂದಕ್ಕೆ ಬರಲಿಲ್ಲ. ಅಲ್ಲಿ ಬಿದ್ದವರಿಗೆ ಗೊತ್ತಾಗ್ತಾ ಇದೆ, ಎಲ್ಲ ನಾನಿಷ್ಟು ಇವರಿಗಾಗಿ ಒದ್ದಾಡತಾ ಇದ್ದೇನೆ, ಒಂದು ಚೂರು ಆಯುಷ್ಯ ಕೊಡ್ಲಿಕ್ಕೂ ಮೊದಲು ಬರ್ತಾ ಇಲ್ಲಲ್ಲ, ಯಾಕೆ ಎಲ್ಲರಿಗೂ ಪ್ರಾಣದ ಮೇಲೆ ಆಸೆ, ನಾನೇ ಹೋಗ್ಬಿಟ್ರೆ ಗತಿ ಏನು. ಸರಿ, ಆದಮೇಲೆ ನಾರದರು ಹೇಳಿದ್ರು, ಇನ್ನು ಹೇಳಪ್ಪ. ಎದ್ರು ಹೊರ ಕರ್ಕೊಂಡು ಬಂದ್ರು. ಬಂದಾಗ, ನಾನು ಉದ್ಧಾರ ಮಾಡಬೇಕು, ಈ ಇಡೀ ಬದುಕಿನ ತಾತ್ಪರ್ಯ ತುಡಿಯೋದು ಸಾಕೋದೇ ನಿತ್ತೆ, ಇನ್ನೊಂದೇನೋ ಗುರಿ ಇದೆ, ಅದು ಕೊಡಿ. ಅಲ್ಲಿ ಸ್ವಲ್ಪ ಸರಿಯಾದ ಕಲ್ಪನೆ ಬೇಕು. ಅಲ್ಲೇನು ಬರ್ತಾ ಇದೆ, ಹೆಂಡತಿ ಮಕ್ಕಳು ಅಂದ್ರೆ ನಾವು ತಂದದ್ದು ಹಾಕಿ ತಿಂದಿದ್ದು ನಮಗೋಸ್ಕರ ಮಾಡದೇ ಇರುವವರು ಇವರು ಅಂತ ಕಲ್ಪನೆ ಬಂತಲ್ಲ, ಇದು ಸರಿಯಾ ಅಂತ ಪ್ರಶ್ನೆ ಬಂತು. ಅವಾಗ ಹೇಳ್ತಾರೆ, ಅದು ಹೆಂಡತಿ ಹಾಗೆ ಸತ್ತಂತೆ ಮಲಗಿದ್ರು ಗಂಡನೂ ಕೊಡಲ್ಲ. ಇಲ್ಲಿ ಹೆಂಡತಿ ಗಂಡ ಈ ರೀತಿ ವಿವಕ್ಷೆ ಇಲ್ಲ. ಯಾರೇ ಆಗಲಿ ಆಯುಷ್ಯ ಕೊಡ್ಲಿಕ್ಕೆ ಸಿದ್ಧರಾಗಲ್ಲ, ಸಾಮಾನ್ಯವಾಗಿ ಸಿದ್ಧರಾಗಲ್ಲ. ಅಂತಹದ್ದು ಹೆಣ್ಣ ಗಂಡ ಆದ್ರೂ, ಗಂಡಿಗೆ ಹೆಣ್ಣಾದ್ರೂ, ಯಾರಿಗಾರು ಅಷ್ಟೇ, ಇದು ಸಾಮಾನ್ಯ ಪ್ರವೃತ್ತಿ. ಅಂತ ಕಾಲಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ದೃಷ್ಟಿ, ಅವರನ್ನು ಬಿಡುವಂತ ಎಲ್ಲೂ ಹೇಳಿಲ್ಲ. ನಾರದರು ಉಪದೇಶ ಆದ್ಮೇಲೆ ವಾಲ್ಮೀಕಿ ಮಹರ್ಷಿಗಳು ಹೆಂಡತಿ ಮಕ್ಕಳನ್ನ ಇಟ್ಕೊಂಡ್ರ ಬಿಟ್ಬಿಟ್ರ ಅಂತ ಪ್ರಶ್ನೆ. ಬಿಡ್ಲಿಲ್ಲ, ಯಾರನ್ನ ಬಿಡ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲರಲ್ಲೂ ಇದ್ದು ಅವರವರ ಕರ್ಮಾನುಸಾರ ಮಾಡಿಸುವ ಸ್ವಾಮಿ ಒಬ್ಬನು ಅಂತ ಗೊತ್ತಾದ ಮೇಲೆ ಸ್ವತಂತ್ರವಾಗಿ ಅಭಿಮಾನ ಪಡ್ಲಿಕ್ಕಾಗ್ಲಿ, ಸ್ವತಂತ್ರವಾಗಿ ಅಭಿಮಾನ ಬಿಡ್ಲಿಕ್ಕಾಗ್ಲಿ, ಯಾರವರು ಈ ಎಚ್ಚರ ಬಂದ ಮೇಲೆ ಯಾರ ಮೇಲೂ ಸಿಟ್ಟು ಬರಲ್ಲ, ಏನೂ ಬರಲ್ಲ. ಯಥಾರ್ಥ ಜ್ಞಾನ ಬಂದ ಮೇಲೆ ಯಾರ ಮೇಲೆ ಮನಸ್ಸಿರಬೇಕು ಅಲ್ಲಿ ಹೋಗುತ್ತೆ ಅಷ್ಟೇ. ಇಷ್ಟರವರೆಗೂ ಇಲ್ಲೇ ಹೆಚ್ಚಿತ್ತು ಮನಸ್ಸು, ಅದರಿಂದ ನಮಗೂ ತೊಂದರೆ ಆಯಿತು, ಅವರಿಗೂ ತೊಂದರೆ ಆಯಿತು. ಆ ದೇವರ ಕಡೆ ಹೋದ ಕೂಡಲೇ ಇವರ ಮೇಲೆ ಅಭಿಮಾನ ಏನು ಕಡಿಮೆ ಆಗಲಿಲ್ಲ, ಎಲ್ಲರ ಮೇಲೆ ಅಭಿಮಾನ ಇದೆ, ಆದರೆ ದುರಭಿಮಾನ ಕತ್ತರಿಸಿ ಹೋಯಿತು, ದೇವರ ಮೇಲೆ ಅಭಿಮಾನ ಬೆಳೆಯಿತು. ಅದಕ್ಕೆ ಕಾರಣ ಗುರುಗಳಾದರು. ಕರ್ಕೊಂಡು ಹೋದರು, ಏನು ಉಪದೇಶ ಕೊಡಬೇಕು? ಜಾತಿ, ಬೇಡರ ಜಾತಿ, ಉಪದೇಶ ಏನು ಕೊಡಬೇಕು? ಅದಕ್ಕೆ ನೋಡಿದರು, ಈ ಮರ ಆ ಮರ ತೋರಿಸಿದರು. ಈ ಮರ ಆ ಮರ, ನಾನು ದಾಸರ ಹೇಳ್ತಾರೆ, ಈ ಮರ ಆ ಮರ ಎಂದು ನುಡಿಯುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತು ಅಂದ್ರು. ಹಾಗಾದರೆ ಆ ಮರಗಳನ್ನು ತೋರಿಸಿ, ಈ ಮರ ಆ ಮರ, ಈ ಮರ ಆ ಮರ ಅಂತ ಹೇಳ್ತಾ ಬಾ. ಮರ 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 ಅಂದಾಗ ಆ ಮರ ರಾಮ ಆಯಿತು. ಅಲ್ಲ, ಅದು ಮರ ಅಂತಿತ್ತು, ರಾಮ ಅಂತ ಹೇಗೆ ಗೊತ್ತಾಯಿತು? ಅವಾಗ ಹೇಳ್ತಾರೆ, ಒಳಗೆ ತತ್ವಾಭಿಮಾನಿಗಳ ವ್ಯಾಪಾರ, ಹೊರಗಿರುವ ಗುರುಗಳ ಕರುಣ, ಆ ವ್ಯಕ್ತಿಗೆ ಅರ್ಥ ಆಗಿಬಿಡುತ್ತೆ. ಒಳಗೆ ಅರ್ಥ ಮಾಡಿಸೋರು ಒಳಗಿದ್ದಾರೆ. ಇದು ನಮಗೆ ಒಂದೊಂದ್ಸಲ ಯಾವುದು ಅರ್ಥ ಆಗಿರಲ್ಲ, ತುಂಬಾ ತಲೆ ಚಚ್ಕೊಳ್ತಾ ಇರ್ತೀವಿ, ಅಪ್ಪ ಅರ್ಥ ಆಗಿಲ್ಲ 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 ಅಂತ. ಇದ್ದಕ್ಕಿದ್ದಂಗೆ ಫ್ಲಾಶ್ ಆಗುತ್ತೆ, ಫ್ಲಾಶ್ ಇದ್ದಕ್ಕಿದ್ದಂಗೆ ಹೇಗಾಗುತ್ತೆ? ಇಲ್ಲ, ಒಳಗಿದ್ದವರು ಫ್ಲಾಶ್ ಮಾಡಿಸ್ತಾರೆ. ಆ ಚಿಂತನೆ ಮಾಡಿದ್ದರಿಂದ ಅದು ಅರ್ಥ ಆಗಲಿಕ್ಕೆ ಅಡ್ಡಿಯಾದ ಪಾಪವೆಲ್ಲ ಹೋಗಿ ಅವರು ಅವಾಗ ತೆಗೆದುಕೊಡ್ತಾರೆ. ಇದು ತತ್ವಾಭಿಮಾನಿಗಳ ವ್ಯಾಪಾರ, ಒಳಗಿರ್ತಾರೆ. ಹಾಗೆ ಆ ಭಗವಂತನ ನಾಮ ಉಚ್ಚಾರ ಮಾಡಿ ಮಾಡಿ ಮಹರ್ಷಿಗಳಾಗ್ತಾ ಇದ್ದಾರೆ. ಅಂಥವರ ಬಾಯಿಯಿಂದ ಬಂದ ಅದ್ಭುತವಾದ ಗ್ರಂಥ ರಾಮಾಯಣ. ಅಲ್ಲಿ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ಕ್ರೌಂಚ ಮಿಥುನಂ, ಒಂದು ಸಲ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದಾಗ ಶಿಷ್ಯ ಪಾತ್ರೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಸ್ನಾನಕ್ಕೆ ಇಳಿಬೇಕು, ಇಳಿತಾ ಇದ್ದಾರೆ. ಅಂಥ ಕಾಲಕ್ಕೆ ಒಬ್ಬ ಬೇಡದವ ಬಂದು ಆ ಪಕ್ಷಿಯನ್ನ ಹೊಡೆದ. ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿಯನ್ನ ಹೊಡೆದ. ಇನ್ನೊಂದು ಪಕ್ಷಿ ತುಂಬಾ ದುಃಖ ಪಡ್ತಾ ಇತ್ತು. ಆ ಪಕ್ಷಿಯನ್ನ ಬಿದ್ದ ಸತ್ತ ಪಕ್ಷಿಯನ್ನ ನೋಡಿದಾಗ ಅವರ ಬಾಯಿಂದ ಶ್ಲೋಕ ಹೊರಗೆ ಬಂತು. ಆ ಶ್ಲೋಕ ಏನದು? ಇಡೀ ರಾಮಾಯಣವೇ ಅದರಲ್ಲಿ ತುಂಬಿತ್ತು. ಒಂದು ಬ್ರಹ್ಮದೇವರೇ ಬಂದರು, ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಅಯ್ಯ, ನಿನ್ನ ಬಾಯಿಯಿಂದ ವಿಶೇಷವಾದ ಗ್ರಂಥ ಹೊರಗೆ ಬರಲಿ, ರಾಮಾಯಣ ಹೊರಗೆ ಬರಲಿ. ಆ ರಾಮಾಯಣ ಅದು ಎಷ್ಟು ಕಾಲ ಇರುತ್ತೆ? ಸೂರ್ಯ ಚಂದ್ರ ನಕ್ಷತ್ರಾದಿಗಳಿರುವವರೆಗೂ ನಿನ್ನ ನೀನು ಬರೆದಂತಹ ಗ್ರಂಥ ಇರಲಿ ಅಂತ ಆಶೀರ್ವಾದ ಮಾಡಿದರು. ಅಂತಹ ರಾಮಾಯಣ ಅವರು ಬರೆದು ಯಾರಿಂದ ಪ್ರಚಾರ ಮಾಡಿಸಿದರು? ಆ ರಾಮನ ಮಕ್ಕಳಿಂದಲೇ ಪ್ರಚಾರ ಮಾಡಿಸಿದರು. ರಾಮನ ಮಕ್ಕಳಿಗೆ ಹೇಳಿಕೊಟ್ರು. ಅವರು ಯಾರು ಮೊದಲು ಎಲ್ಲಿ ಹಾಡಿದರಯ್ಯ ಅಂದ್ರೆ ರಾಮನೆದುರಿಗೆ ಹಾಡಿದ್ರು. ಈ ರಾಮಾಯಣ ಎಂಥದ್ದು ಅಂದ್ರೆ ರಾಮನೆದುರಿಗೆ ಹಾಡಿದ್ದು, ರಾಮನೇ ಮುದ್ರೆ ಹಾಕಿದ್ದು. ಇಂಥ ಗ್ರಂಥಗಳು ಅಲ್ಲಲ್ಲಿ ಸಿಗ್ತಾ ಇವೆ ನಮಗೆ. ರಾಮಾಯಣ ಹಾಗಾದರೆ ರಾಯರ ಸ್ತೋತ್ರ ಹಾಗಾದರೆ ಹೋಗ್ತಾನೆ. ರಾಯರ ಸ್ತೋತ್ರವೂ ಅಷ್ಟೇ, ರಾಯರ ಸ್ಟ್ಯಾಂಪ್ ಹಾಕಿದ್ದು. ಹಾಗೆ ಆ ರಾಮಾಯಣದಲ್ಲಿ ಏನಿದೆ ಅಂತ ನೋಡಿದರೆ ಭಗವಂತನ ನಾಲ್ಕು ರೂಪಗಳು ಹೊರಟು ಬರ್ತಾ ಇವೆ. ದಶರಥ ಮಹಾರಾಜ ಆತನ ಮಗನಾಗಿ ಬರ್ತಾ ಇದ್ದಾನೆ ಭಗವಂತ. ಅದಕ್ಕೆ ಸುಂದರವಾದ ಪ್ರಸಂಗವನ್ನು ತಂದುಕೊಡ್ತಾ ಇದ್ದಾರೆ. ದಶರಥ ಮಹಾರಾಜನಿಗೆ ದಶರಥ ಅಂತ ಯಾಕೆ ಹೆಸರು ಬಂತು? ಹತ್ತು ದಿಕ್ಕಲ್ಲಿ ರಥವನ್ನ ಏಕಕಾಲದಲ್ಲಿ ಓಡಿಸುವ ಸಾಮರ್ಥ್ಯ ಆತನಿಗಿತ್ತು. ನಮಗೆ ಕನಸಲ್ಲೂ ಅದನ್ನ ಹೇಗೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟೋದಿಗೆ ಆಗ್ಲಿ ನಮಗೆ. ಇದು ನೋಡಿದ್ರೆ ಹೊರತು ಅರ್ಥಾಗಲ್ಲ. ಆ ತರ ಮಹಾನುಭಾವ. ಅಂಥ ಮಹಾನುಭಾವರಿಗೆ ಮಕ್ಕಳಾಗ್ಲಿಲ್ಲ, ಮಕ್ಕಳಿಲ್ಲ ಎಂಬ ಚಿಂತೆ. ಅದಕ್ಕಾಗಿ ಒದ್ದಾಡತಾ ಇರುವಾಗ ಹೇಳುತ್ತಾನೆ ಸಾರಥಿ ಮಂತ್ರಿ ಸುಮಂತ, ಏನಿಲ್ಲ, ಹಿಂದೆ ಜ್ಞಾನಿಗಳಾದಂಥ ಋಷಿಗಳೆಲ್ಲ ಸೇರಿದಾಗ ಸನತ್ಕುಮಾರರು ಅವರಿಗೆ ಉಪದೇಶ ಕೊಡತಾ ಇದ್ರು, ಅದನ್ನು ನಾನು ಕೇಳಿದೆ. ಏನಂತ ಕೇಳಿದ್ದೀಯ? ಏನೂ ಇಲ್ಲ, ಮುಂದೆ ದಶರಥ ಮಹಾರಾಜನಿಗೆ ಮಕ್ಕಳಾಗಲ್ಲ. ಅಂಥ ಕಾಲಕ್ಕೆ ಋಷ್ಯಶೃಂಗರನ್ನ ಕರೆಸಿ, ವಿಶೇಷವಾಗಿ ಲೋಮಪಾದ ರಾಜ ಇದ್ದಾನಲ್ವ, ಆತನ ಒಂದು ರಾಜ್ಯದಲ್ಲಿ ಕ್ಷಾಮ ಬಂದಾಗ ವಿಭಾಂಡಕ ಋಷಿಗಳ ಮಗನಾಗಿರತಕ್ಕಂಥ ಋಷ್ಯಶೃಂಗರನ್ನ ಕರೆಸಿ, ಮಳೆ ಬರುವಂತಾದರೆ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಅಲ್ಲೇ ಇಟ್ಟುಕೊಂಡಿದ್ದಾರೆ ಅಳಿಯನನ್ನಾಗಿ ಮಾಡಿಕೊಂಡು. ಲೋಮಪಾದ ರಾಜನಿಗೂ ದಶರಥ ರಾಜನಿಗೂ ತುಂಬಾ ಸಖ್ಯ. ಅದೇನು ಮೊದಲೇ ಹೇಳಿದ್ದಾರೆ, ಇನ್ನೂ ಹುಟ್ಟೇ ಇಲ್ಲ, ಹುಟ್ಟಲಿಕ್ಕೆ ಮುಂಚೆ ಹೇಳಿದ್ದು ತುಂಬಾ ಸಖ್ಯ. ಆ ಲೋಮಪಾದ ರಾಜನನ್ನ ಕೇಳಿ ಅಳಿಯನಾದ ಋಷ್ಯಶೃಂಗನನ್ನ ಕರ್ಕೊಂಡು ಬಂದರೆ ಅವರು ಯಜ್ಞಕ್ಕೆ ಕೂತರೆ, ಯಜ್ಞದಲ್ಲಿ ಅವರು ವಿಶೇಷವಾಗಿ ಮಾಡಿದರೆ ಇವರಿಗೆ ಮಕ್ಕಳಾಗ್ತಾರೆ ಅಂತ ಆವಾಗ ಹೇಳಿದ್ದು ನಾನು ಪುರಾಣ ಹೇಳುವಾಗ ಕೇಳಿದೆ ಅರ್ಸುಮಂತ ಹೇಳಿದ್ದು. ಖುಷಿಯ ತುಂಬಾ ಸಂತೋಷ ಆಯಿತು. ಅವಾಗ ಸರಿ ಅಂತ ಲೋಮಪಾದ ರಾಜನ ಹತ್ರ ಹೋಗ್ತಾ ಇದ್ದಾರೆ, ಋಷ್ಯಶೃಂಗರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಸುಂದರವಾದ ಪ್ರಸಂಗ. ಋಷ್ಯಶೃಂಗರು ಅಂದ್ರೆ ದರ್ಶನ ಮಾಡಿದರೆ ಸಾಕು, ನಮಗೆ ಪಾಪಗಳೆಲ್ಲ ಹೋಗಿಬಿಡುತ್ತೆ ಅಂತ ಮಹಾನುಭಾವರು. ಅವರು ಬರ್ತಾ ಇದ್ದಾರೆ, ಎಲ್ಲಾ ಸಂಭಾರಗಳನ್ನ ಇವರು ಕರೆಸಿದ್ದಾರೆ. ವಶಿಷ್ಠರಿದ್ದಾರೆ, ಕುಲಪುರೋಹಿತರು ವಶಿಷ್ಠರಿದ್ದಾರೆ, ಆದರೆ ಅವರಿಗೆ ಯಜ್ಞವನ್ನ ಕೊಡಬೇಕಾಯಿತು. ಇವರೆಲ್ಲ ಇದ್ದಾರೆ, ಪ್ರಧಾನ ಯಾರು ಕೂತದ್ದು ಅಂದ್ರೆ ಋಷ್ಯಶೃಂಗರು. ಅದೇಗ್ರಿ, ವಶಿಷ್ಠರಿಗಿಂತಲ ಅಂದ್ರೆ ಸ್ವಾಮಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ವಿಭೂತಿ ಇಟ್ಟು ಮೇಲಕ್ಕೆ ಕೂಡಿಸ್ತಾನೆ ಎಂಬುದು ಗೊತ್ತಿಲ್ಲ. ಸತ್ಯವಾದ ವಿಚಾರ, ಸ್ವಾಮಿ ಕೂಡಿಸಿದ್ದಾನೆ. ವಶಿಷ್ಠರು ಹೇಳ್ತಾ ಇದ್ದಾರೆ ಅವರನ್ನೇ ಕೂಡಿಸಬೇಕು ಅಂತ, ಇವರು ಕೂಡುತ್ತಾ ಇದ್ದಾರೆ. ಸರಿ, ಯಜ್ಞದಲ್ಲಿ ಚೆನ್ನಾಗಿ ಚಿತ್ರಣ ಮಾಡುತ್ತಾರೆ. ಆ ಯಜ್ಞ ಕುಂಡ ಶೋಧನೆ ಮಾಡಿದ್ದು, ವಿಶೇಷವಾಗಿ ಯಜ್ಞ ಕುಂಡವನ್ನ ಶೋಧನೆ ಮಾಡುತ್ತಾ ಇದ್ದಾರೆ. ಶೋಧನೆ ಮಾಡುವಾಗ ಅಲ್ಲಲ್ಲಿರತಕ್ಕಂತಹ ಭಗವಂತನ ಚಿತ್ರಣಾದಿಗಳೆಲ್ಲ ಕೊಡತಾ ಇದ್ದಾರೆ. ಯಜ್ಞ ಶುರುವಾಯಿತು. ಯಜ್ಞ ಪುರುಷ ಹೊರಗೆ ಬಂದು ಪಾಯಸವನ್ನ ಕೊಡತಾ ಇದ್ದಾರೆ. ಆ ಪಾಯಸವನ್ನ ವಿಭಾಗ ಮಾಡಿಕೊಟ್ಟ. ಹೇಗೆ ಹೇಗೆ ವಿಭಾಗ ಮಾಡಿಕೊಟ್ಟ? ಪಾಯಸ ಅರ್ಧ ಮಾಡಿದ, ಮೊದಲರ್ಧ ಕೌಸಲ್ಯಗೆ ಕೊಟ್ಟ, ಇನ್ನ ಉಳಿದದ್ರಲ್ಲಿ ಎರಡು ಭಾಗ ಮಾಡಿದ, ಅದು ಸುಮಿತ್ರೆಗೆ ಕೊಟ್ಟ. ಇನ್ನರ್ಧ ಮಾಡಿದ ಅದರನ್ನ ಅರ್ಧ ಕೈಕೇಯಿ ಕೊಟ್ಟ, ಪುನಃ ಸುಮಿತ್ರಿಗೆ ಕೊಟ್ಟ. ಇಷ್ಟು ವಿಭಾಗ ಮಾಡಿ ಕೊಟ್ಟದ್ದು ಅಲ್ಲ, ಹಾಗೆ ಕೊಟ್ಟ. ಸ್ವಾಮಿ ಸಂಕಲ್ಪ ಹಾಗಿತ್ತು, ಆಯಿತು. ಇದೇ ಒಂದು ಉತ್ತರ, ಇನ್ಯಾವ ಉತ್ತರವೂ ಆಗಲ್ಲ. ಇವರಲ್ಲಿ ಈತನಿಗೆ ಇವರ ಮೇಲೆ ಅಭಿಮಾನ, ಅವರ ಅಭಿಮಾನ, ಹೀಗೆ ಇವೆಲ್ಲ ಮೇಲ್ನೋಟದ್ದೆಲ್ಲ. ಸ್ವಾಮಿ ಸಂಕಲ್ಪ ಹೇಗಾಗಬೇಕು ಅಂದಿತ್ತೋ ಹಾಗೇ ಒಳಗಿದ್ದ ಮಾಡಿಸ್ತಾನೆ. ಈ ದೃಷ್ಟಿ ಇದ್ರೆ ಯಾವ ರಾಮಾಯಣ ಆಗಲಿ, ಭಾರತ ಆಗಲಿ, ಭಾಗವತ ಆಗಲಿ ಸುಂದರವಾಗಿ ಕಾಣುತ್ತೆ. ಇಲ್ಲ, ಇಷ್ಟೂ ಕೇಳಿದ ಮೇಲೆ ಈತ ಹೀಗೆ ಕೊಟ್ಟ, ಅವರ ಹಾಕಿ ತಗೊಂಡ್ರು, ಇದೇ ಕೂತಿರುತ್ತೆ. ನಮ್ಗಿರೋದು ಕರ್ಮವೇ ಅದು. ಮನೆಗೆ ಹೋದ ಕೂಡಲೇ ಆ ದೆವ ಹಿಡ್ಕೊಂಬತ್ತೆ. ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಇದೇ ದೆವ. ಆ ದೆವ ಕಳ್ಕೊಳ್ಳಕ್ಕೆ ಇಲ್ಲಿ ಬಂದದ್ದು. ಹೇಗೆ ಆ ದೆವ ಹೋಗ್ಬೇಕು ಅಂದ್ರೆ, ರಾಮಾಯಣದಲ್ಲಾದ್ರೂ ಭಾಗವತದಲ್ಲಾದ್ರೂ ಅಲ್ಲಿ ಭಗವಂತನೇ ಮಾಡಿಸಿದ, ಇವರೆಲ್ಲ ಗೊಂಬೆಗಳು ಎಂಬ ಚಿಂತನೆ ಬಂದ್ರೆ, ಮನೆಗೆ ಹೋದ ಮೇಲೆ ಅದಾದ್ರೂ ಬಂದಿತ್ತು. ಮನೆಯಲ್ಲಿ ಇವರು ಹಾಗೆ ಮಾಡಿಲ್ಲ, ಅವ್ರು ಹೀಗೆ ಮಾಡಿಲ್ಲ ಅಂದಾಗ ಅವಾಚು ಊರ ಅಭ್ಯಾಸ ಆಗಿರುತ್ತಲ್ಲ, ಅಯ್ಯೋ ಇಲ್ಲಿ ದೇವರೇ ಮಾಡಿಸೋದು, ಈ ಗೊಂಬೆ ಏನ್ ಮಾಡುತ್ತೆ ಅಂತಂದ್ರೆ BP 75% ಡೌನ್ ಆಗ್ಬಿಡುತ್ತೆ, ಪ್ರಶಾಂತವಾಗಿರ್ತೇವೆ. ಇನ್ನೊಂದು ನೋಡಿ, ನೀವು ಡೌನ್ ಆದ ಕೂಡಲೇ ಆಚೆ ಅವರು ಜಗಳಾಡೋದು ಕಮ್ಮಿ ಆಗ್ತದೆ, ಅವರು ಕನ್ವರ್ಟ್ ಆಗ್ತಾರೆ. ಪ್ರಾಕ್ಟಿಕಲಿ ಅಪ್ಲೈ ಮಾಡಲ್ಲ ನಾವು, ಅದಕ್ಕೆ ಹಾಗಾಗುತ್ತೆ. ಸರಿ, ತಕ್ಕಂತೆ ನಾಲ್ಕು ಜನ ಮಕ್ಕಳು ಬರ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ, ನಾಲ್ಕು ಜನ ಮಕ್ಕಳಲ್ಲಿ ದೇವರು ಯಾರು? ರಾಮ. ಗೊತ್ತಲ್ಲ ಅಂದ್ರೆ, ಅಲ್ಲಿ ಹೇಳುತ್ತಾರೆ ನಾಲ್ಕು ರೂಪಗಳಿಂದ ಭಗವಂತ ಬಂದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅಂದ್ರೆ ರಾಮ ರೂಪ ಯಾವುದು ಅಂದ್ರೆ ವಾಸುದೇವ ರೂಪ. ಲಕ್ಷ್ಮಣ ಗೊತ್ತು, ಸಂಕರ್ಷಣ ರೂಪ. ಇನ್ನು ಭರತ ಶತ್ರುಘ್ನರಲ್ಲಿ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಬಂತು, ಚಕ್ರಾಭಿಮಾನಿಗಳಾದ್ದರಿಂದ ಅವರಲ್ಲಿ ಬಂತು ಅಂತ ಹೇಳಿದರು. ಅಲ್ಲಿ ಹಾಗಾದರೆ ನಾಲ್ಕು ರೂಪದ ರಾಮನ, ಭಗವಂತನ ಆಟವೇ ರಾಮಾಯಣ. ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಈ ಮೂರು ಗೊಂಬೆಗಳು, ಆ ಗೊಂಬೆಗಳಲ್ಲಿ ತೂರಿ ಆಡಿದ ಭಗವದ್ ರೂಪದ ಆಟವೇ ರಾಮಾಯಣ. ಇಷ್ಟಾಯಿತು ಅಷ್ಟೇನಾ? ಎಲ್ಲ ನೋಡಿ, ಆಚೆ ಹನುಮಂತ, ಸುಗ್ರೀವಾದಿಗಳು, ವಾಲಿ, ಹಿಂಡು ಹಿಂಡು, ಏನು ಕಣ್ಣು ಹಾಯಿಸಿ ನೋಡಿದರೆ ಒಂದು ಚೂರು ಎಳ್ಳಷ್ಟು ಪ್ರದೇಶ ಕಾಣಿಸಲ್ಲ. ಅಂಥ ಕಪಿಗಳ ಸೈನ್ಯ, ಮಹೌಘಗಳು 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 ಹೊಡೆತಾ ಇದ್ದಾರೆ. ಮಹೌಘ ಅಂದ್ರೆ 10^10 600, ಅದು ಒಂದು ಇಂಟು ಮತ್ತೆ ಹಾಕ್ತಾರೆ ಇಂಟು ಇಂಟು ಇಂಟು. ಅಲ್ಲಿ ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಕೋಟಿ ಎಂಬ ಲೆಕ್ಕ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಹೇಳಿದ್ರೆ ಕೋಟಿ ಕೋಟಿಗಳು ಅಂದ್ರೆ ಹೇಳೋ ಸುಲಭ, ಲೆಕ್ಕ ಹಾಕೋದು ಕಷ್ಟ ಆಗುತ್ತೆ. ಕೋಟಿ ಕೋಟಿಗಳು, ಲಕ್ಷ ಕೋಟಿಗಳು ಹೇಳ್ಬೋದು. ಹಾಗೆ ಅಷ್ಟು ಒಂದೊಂದು ಕಪಿ ಅಂತದ್ದು ಈ ಚಿಕ್ಕ ಕೋಟಿಗಳಂತೇನಾ? ಪರ್ವತದಷ್ಟಿದ್ದಾರೆ ಒಬ್ಬೊಬ್ಬರು ಕೂಡ. ಪರ್ವತಗಳ ಶಿಖರಗಳನ್ನ ಎತ್ತಿ ಹಾಕ್ತಾರೆ, ಎತ್ತಿ ಹಾಕ್ತಾರೆ ಚೆಂಡಿನಂತೆ. ಒಂದು ಸಲ ಭೂಮಿ ಮೇಲೆ ಹೊಡೆದ್ರೆ ಭೂಮಿ ಸೀಳಿ ಹೋಗ್ಬೇಕು ಅಂತ ಶಕ್ತಿವಂತರು ಅಷ್ಟು ಜನ ಕಪಿಗಳು ಎಲ್ಲರೂ ತುಂಬಿದ್ದಾರೆ. ಕಪಿಗಳಯ್ಯ, ಕಪಿಗಳು ಹೇಗಿರ್ತು ಗೊತ್ತು? ಯಾರ ಮಾತು ಯಾರು ಕೇಳಲ್ಲ ಅಂತಹದ್ದು. ಅಷ್ಟು ಕಪಿಗಳು ಒಬ್ಬರ ಮಾತಿಗೆ ತಲೆಬಾಗಿ ಎಲ್ಲವೂ ಕೂಡ ಹೊರಡಬೇಕಾದ್ರೆ ಅದನ್ನೇ ರಾಮಾಯಣ ಅಂದ್ರು. ಒಬ್ಬ ವ್ಯಕ್ತಿ ನಿಯಂತ್ರಣ ಮಾಡಿದ, ಅದು ರಾಮಚಂದ್ರ. ಸರಿ, ಈ ನಾಲ್ಕು ರೂಪಗಳಿಂದ ಬಂದ್ರು. ಬಂದ ಮೇಲೆ ಗಲಾಟೆ ಮಾಡ್ಲಿಲ್ಲ ನೋಡಿ, ನಾಲ್ಕು ಜನ ಸೈಲೆಂಟ್ ಆಗಿ ಬೆಳೆದ್ರು, ಯಾರು ಹೆಚ್ಚು ಗಲಾಟೆ ಮಾಡ್ಲಿಲ್ಲ. ಮಾಡಿದ ಕೃಷ್ಣ ಮಾತ್ರ. ಹತ್ತವತಾರದಲ್ಲಿ ಜನರಿಗೆ ಹತ್ತಿರ ಆದ ರೂಪಗಳು ಎರಡೇ ರಾಮಕೃಷ್ಣರು. ಅದಕ್ಕೆ ನಾವು ರಾಮಾಯಣ ದೂರವೇ, ಯಾಕೆ ರಾಮ ಎಲ್ಲರಿಗೂ ಹತ್ತಿರ ಆದ್ರೂ ಕೂಡ ಸ್ವಲ್ಪ ದೂರವೇ. ಡಿಗ್ನಿಟಿ ಮೇಂಟೈನ್ ಮಾಡಿದ ಆತ. ಸ್ವಲ್ಪ ನಗುವುದ್ರಲ್ಲೂ ಸೂರ್ಯನಾಗ್ತಾನೆ, ಹೆಚ್ಚು ನಗಲ್ಲ, ಗಂಭೀರವಾಗಿರ್ತಾನೆ. ಆದ್ರೆ ಎಲ್ಲರಿಗೂ ಹಿತವಾಗಿದ್ದ ಮಹಾನುಭಾವ, ಇಲ್ಲ ಅಂದಿಲ್ಲ. ಕೃಷ್ಣನಂತೆ ಎಲ್ಲರ ಜೊತೆಗೆ ತಲೆ ಮೇಲೆ ಕೈ ಹಾಕೊಂಡು ಎಲ್ಲ ಭುಜದ ಮೇಲೆ ಕೈ ಹಾಕಿ ಆಡಿ ಓಡಿ ಹಾಗೆ ಮಾಡಲಿಲ್ಲ. ಅದಕ್ಕೆ ನಾವು ರೆಸ್ಪಾಂಡ್ ಹಾಗೆ ಇರುತ್ತಲ್ಲ. ರಾಮಾಯಣ ಅಂದ್ರೆ ಭಕ್ತಿಯಿಂದ ಕೇಳಿ ಹೋಗ್ತೀವಿ. ದಶಮಸ್ಕಂದ ಭಾಗವತ ಅಂದ್ರೆ ಎಲ್ಲರೂ ಆಸಕ್ತಿ, ಕೃಷ್ಣ ಹೇಗ್ ಬಂದ ಹಾಗೆ ಬಂದ. ಅವನೇ ನೋಡಿ, ಅವನೇ ಒಂದು ಕಡೆ ಹಾಗಿದ್ದ, ಅವನೇ ಒಂದು ಕಡೆ ಹೀಗಿದ್ದಾನೆ. ನೋಡಿದ್ರೆ ರಾಮ ಬೇರೆ ಕೃಷ್ಣ ಬೇರೆ ಎಂಬ ರೀತಿಯಲ್ಲಿ ಇರುತ್ತಾನೆ. ಆ ರೀತಿ ಆಗುತ್ತೆ. ಬೆಳೆದರು ಗಲಾಟೆಯಲ್ಲೇ ಬೆಳೆದರು. ಪಾಪ ಚಿಕ್ಕ ಚೂರು ಗಲಾಟೆ ಮಾಡಿದಂತ ರಾಮಚಂದ್ರ. ಅಂಗಳದಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡ. ಪಾಪ ಅದೊಂದು ಮಾಡಿದ ಮಹಾನುಭಾವ. ಸರಿ, ಆ ರೀತಿಯಾಗಿ ಅದು ದಾಸರ ಹೇಳಿದ ಗೊತ್ತಾಯ್ತು. ರಾಮಾಯಣದಲ್ಲಿ ಚೂರು ವರ್ಣನೆ ಇಲ್ಲ, ಎಲ್ಲೂ ರಾಮ ಗಲಾಟೆ ಮಾಡಿದ ಎಂಬ ಶಬ್ದವೇ ಇಲ್ಲ. ಸರಿ, ರಾಮ ಮಾಡಿಲ್ಲ, ಮಿಕ್ಕ 3 ಜನ ಮಾಡಿಲ್ವಾ? ಎಲ್ಲ ಪ್ರತಿಬಿಂಬರಲ್ವಾ, ಅದು ಅವರು ಮಾಡಿದಾರ. ದೇವರು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ, ಇಲ್ಲ ಯಾರು ಮಾಡಿ ಸೈಲೆಂಟ್ ಆಗಿರ್ತಾರೆ. ಎಲ್ಲರೂ ಕೂಡ ಬೆಳೀತಾ ಇದ್ದಾರೆ, ಅವರಿಗೆ ಉಪನಯನಾದ ಸಂಸ್ಕಾರಗಳೆಲ್ಲ ಮಾಡುತ್ತಾ ಇದ್ದಾರೆ. ದಶರಥ ಮಹಾರಾಜ ಚೆನ್ನಾಗಿದ್ದಾರೆ, ಅವರನ್ನ ಗುರುಕುಲವಾಸಕ್ಕೆ ಕಳಿಸಬೇಕಿಲ್ಲ. ಅಷ್ಟರೊಳಗೆ ಬಂದದ್ದು ಯಾರು? ವಿಶ್ವಾಮಿತ್ರರು ಬಂದರು. ವಿಶ್ವಾಮಿತ್ರರು ಬರುವುದನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಾನು ಇಷ್ಟು ಫಾಸ್ಟ್ ಆಗಿ ಹೇಳಿದ್ರೆ ರಾಮಾಯಣ ಟೇಸ್ಟೇ ಇರಲ್ಲ. ರಾಮಾಯಣ ಹೇಗಿರಬೇಕು ಅಂದ್ರೆ ವಾಲ್ಮೀಕಿ ರಾಮಾಯಣ ಇಟ್ಕೋಬೇಕು, ಸಂಗ್ರಹ ರಾಮಾಯಣ ಎಲ್ಲ ಇಟ್ಕೋಬೇಕು. ಅದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಹೋದರೆ ಅಲ್ಲಿ ಆ ಸ್ಥಿತಿ, ನಾವು ಅಲ್ಲಿ ಆ ಟ್ರಾನ್ಸ್ ಅಲ್ಲಿ ಹೋಗ್ಬಿಡ್ಬೇಕು. ಹೋದ್ರೆ ರಾಮಾಯಣ ಬಹಳ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ. ಅಂತಹ ಪ್ರಸಂಗ, ಅಲ್ಲಿ ವಿಶ್ವಾಮಿತ್ರರು ಬಂದ್ರು. ಬಂದ ಕೂಡಲೇ ಆ ದ್ವಾರಪಾಲಕನಿಂದ ಹೆದರು ಹಿಡಿದುಕೊಂಡು ರಾಜನ ಪರ್ಯಂತ ಹೆದರಿಕೆ ಶುರುವಾಯಿತು. ಯಾರೋ ಬಂದ್ರು, ದೊಡ್ಡವರು ನೋಡಿದ್ರೆ ತುಂಬಾ ಸಿಟ್ಟಲ್ಲಿದ್ದಾರೆ, ಉಗ್ರವಾಗಿದ್ದಾರೆ, ಬರ್ತಾ ಇದ್ದಾರೆ. ಅವರೇನು ಉಗ್ರವಾಗಿಲ್ಲ, ಅವರ ತೇಜಸ್ಸು ಅಷ್ಟು ಉಗ್ರವಾಗಿತ್ತು. ಕೆಲವರು ಗಂಭೀರವಾಗಿರ್ತಾರೆ, ಅಯ್ಯೋ ಬೈತಾರೇನು, ಮಾಮೂಲು ನಗುತ್ತ ಮಾತಾಡ್ತಾ ಅವರು, ಇರೋದೇ ಸೀರಿಯಸ್ ಆಗಿರ್ತಾರೆ ಅವರು, ನಗಲ್ಲ. ಅವ್ರು ಬಂದಿದ್ದಾರೆ, ಬಂದ ಕೂಡಲೇ ಮಹಾರಾಜ ಕಾಲಿಗೆ ಬೀಳ್ತಾ ಇದ್ದಾನೆ, ಅರ್ಘ್ಯಬಾಧ್ಯ ಕೊಡತಾ ಇದ್ದಾನೆ. ಕೆಂಡ ಬಂದಿದೆ ಅಗ್ನಿ, ಏನು ಮಾಡಬೇಕು ಸ್ವಾಮಿ? ಬನ್ನಿ, ಅಗ್ನಿ ಶಾಂತ ಆಗ್ಬೇಕಾದ್ರೆ ಬ್ರಾಹ್ಮಣರು ಮನೆ ಬಂದ ಕೂಡಲೇ ಹೇಳಬೇಕಂತೆ, ದಯಮಾಡಿ ಕೂತ್ಕೊಳ್ಳಿ ಅಂತ. ಅದಕ್ಕೆ ಬಂದ ಕೂಡಲೇ ಅವರಿಗೆ, ಹೇಗಿದ್ದೀರಾ, ಇಲ್ಲಿಂದ ಬಂದಿರಾ, ಹೇಗೆ ಕ್ವಶನ್ಸ್ ಎಲ್ಲ ಹಾಕಬಾರ್ದಂತ. ಮೊದಲು ಬಂದ ಕೂಡಲೇ ಕಾಲಿಗೆ ಪಾದ್ಯ, ಕೈಗೆ ಅರ್ಘ್ಯ ಕೊಟ್ರೆ ಎರಡು ಅಗ್ನಿಗಳು ಶಾಂತ ಆಗುತ್ತೆ. ಬನ್ನಿ ಅಂದ ಕೂಡಲೇ ಮುಖದಲ್ಲಿ ಅಗ್ನಿ ಶಾಂತ ಆಗುತ್ತೆ. ಇನ್ನು ಒಳ ಕರ್ಕೊಂಡು ಹೋಗಿ ಕೂಡಿಸಿದರೆ ಅಗ್ನಿ ಶಾಂತ ಆಗುತ್ತೆ. ಆದ ಮೇಲೆ ಹೊಟ್ಟೆ ಕೊಡಬೇಕಂತ ಫಸ್ಟ್ ಬ್ರಾಹ್ಮಣ ಬಂದ ಕೂಡಲೇ ಏನಾದರೂ ಹೊಟ್ಟೆಗೆ ಕೊಟ್ರೆ ಹೊಟ್ಟೆಯಲ್ಲಿ ಅಗ್ನಿ ಶಾಂತ ಆಯಿತಾ, ಅವರು ಶಾಂತ ಆಗ್ತಾರೆ, ಇಲ್ಲ ಮನೆಯೆಲ್ಲ ಸುಡ್ತಾ ಕೊಡುತ್ತಂತೆ. ಬಹಳ ಜನಕ್ಕಾಗಲ್ಲ, ಬಂದ ಕೂಡಲೇ ಎಲ್ಲಾ ಪ್ರಶ್ನೆಗಳು, ಎಲ್ಲಾ ಜೀವನದಲ್ಲಿ ಇರೋ ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಹಾಕ್ತಾ ಕೊಡ್ತಾರೆ. ಅವ್ರಿಗಾ ಸಂಕಟ ಆಗ್ತಾ ಇರುತ್ತೆ, ಹಾಗಾಗಬಾರದು. ಅವರಿಗೆ ಪ್ರಶಾಂತವಾಗಿ, ಕೃಷ್ಣನೂ ಅಷ್ಟೇ, ರುಕ್ಮಿಣೀ ದೇವಿಯಿಂದ ಪತ್ರವನ್ನು ಹೊತ್ತುಕೊಂಡು ಬಂದ ಬ್ರಾಹ್ಮಣ ಕಾಣಿಸಿದ್ರೆ ಏನದು ಪತ್ರ ಅಂತ ಕೇಳಲಿಲ್ಲ. ಆತನಿಗೆ ಊಟ ಹಾಕಿ ಉಪಚಾರಗಳು ಮಾಡಿ ಕೊನೆಗೆ ಮಲ್ಕೊಂಡಾಗ ವಿಶ್ರಾಂತಿ ತಗೊಳ್ತಾ ಇದ್ರೆ ಕಾಲೊತ್ತುತ್ತಾ ಬಂದ ಕಾರಣವೇನು, ಚೆನ್ನಾಗಿದ್ದೀರಾ ಅಂತ ಆವಾಗ ಶುರು ಮಾಡಿದ. ಅಷ್ಟು ಬಂದ ಕೂಡಲೇ ಎಲ್ಲ ಶುರು ಮಾಡಲಿಲ್ಲ. ಆ ಥರ ಅವರು ಬಂದ ಕೂಡಲೇ ವಿಶೇಷವಾಗಿ ಅರ್ಘ್ಯ, ಪಾದ್ಯ, ಆತಿಥ್ಯ ಎಲ್ಲ ಆಯಿತು. ಅವನ ಕೇಳ್ತಾ ಇದ್ದಾರೆ, ಸ್ವಾಮಿ ಬಂದ ಕಾರಣವೇನು? ನೀವೇನಾದ್ರೂ, ಯಾಕಂದ್ರೆ ಋಷಿಗಳು ರಾಜರತ್ರ ಸುಮ್ಮನೆ ಬರಲ್ಲ, ಅವ್ರು ಯಾರತ್ರ ಹೋಗಲ್ಲ, ಬಂದ್ರು ಅಂದ್ರೆ ಏನೋ ಒಂದು ಕಾರ್ಯ ಇಟ್ಟುಕೊಂಡು ಬಂದಿದ್ದಾರೆ ಎಂದು ತಾತ್ಪರ್ಯ. ನೀವು ಬಂದ ಕಾರಣವೇನು? ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಕಾರ್ಯ ಪೂರ್ಣ ಮಾಡಿ ಕೊಡ್ತೇನೆ ಅಂತ ಹೇಳಿದ ದಶರಥ ಮಹಾರಾಜ. ಆ ಮಾತನ್ನ ಕೇಳಿದ ಕೂಡಲೇ ತುಂಬಾ ಸಂತೋಷ ಆಯಿತು ವಿಶ್ವಾಮಿತ್ರರಿಗೆ. ಯಾಕೆ, ಅವರಿಗೆ ಗೊತ್ತಿಲ್ವಾ, ತಪಶಕ್ತಿ ಇಲ್ವಾ ಅವರಿಗೆ, ಮುಂದೆ ರಾಜ ಕೊಡಲ್ಲ ಅಂತ ಹಠ ಮಾಡ್ತಾನೆ ಅಂತ ಗೊತ್ತಿಲ್ವಾ, ಸಂತೋಷ ಯಾಕಾಯಿತು? ಅದು ಯಾರಿಗಾಗತ್ತೆ, ನಮ್ಮಂತವರಿಗೆ. ಮೊದಲು ಮಾತು ಕೊಟ್ಟುಕೊಂಡು ಸಂತೋಷ, ನಂತರ ರಿವರ್ಸ್ ಆದಕೂಡ ದುಃಖ ನಮಗಾಗ್ತದೆ. ಅವರು ಯಾರು, ಜ್ಞಾನಿಗಳಲ್ಲ. ಮತ್ತೆ ರಾಜ ಮಾತು ಕೊಟ್ಟ ಕೂಡ ಸಂತೋಷ ಯಾಕಾಯಿತು? ಬಿಂಬ ನುಡಿಸ್ತಾ ಇದ್ದಾನೆ, ಒಳಗಿದ್ದ ಸ್ವಾಮಿ ನುಡಿಸಿದ, ಕೆಲಸ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅದರಿಂದ ಸಂತೋಷ ಪಟ್ಟರು. ನಂತರ ಕೇಳಿದ್ರು, ಏನು ಬೇಕು? ಏನೂ ಇಲ್ಲ, ನಾವು ಯಜ್ಞ ಮಾಡುತ್ತಾ ಇದ್ರೆ ತುಂಬಾ ತೊಂದರೆ ಕೊಡತಾ ಇದ್ದಾರೆ ದೈತ್ಯರು, ರಾಕ್ಷಸರು ಬರ್ತಾ ಇದ್ದಾರೆ, ಇವರ ಕಾಟ ಹೋಗಬೇಕಯ್ಯ, ಅದಕ್ಕೆ ರಾಮಚಂದ್ರನನ್ನ ಕಳಿಸು. ಅವಾಗ ಹೇಗೆ ಗಿಡ ಬಿದ್ರೆ ಹೇಗಿರುತ್ತೋ, ಬುಡ ಕತ್ತರಿಸಿದ್ರೆ ಹಾಗೆ ಬಿದ್ದ, ಅಯ್ಯೋ ರಾಮ ನನ್ನ ಮಗನಿಗೆ ಹೆಡ್ಡಿಗೆ ಬಂದ್ರ ಇವರು. ಅವಾಗ ಹೇಳ್ತಾನೆ, ಬೇಡ, ಚಿಕ್ಕ ಮಕ್ಕಳಿವರು, ಇನ್ನ ಅಸ್ತ್ರಶಸ್ತ್ರಗಳು ಬಿಡ್ಲಿಕ್ಕೆ ಗೊತ್ತಿಲ್ಲ. ಆ ರಾಕ್ಷಸರ ಕೂಟವಿದ್ಯ, ಮಾಯಾ ವಿದ್ಯೆಯಲ್ಲಿ ಪ್ರಸಿದ್ಧರವರು, ಅವರ ಮುಂದೆ ಇವರು ತಡ್ಕೊಳ್ಳಿಕ್ ಆಗಲ್ಲ. ಆದ್ದರಿಂದ ಇವನನ್ನ ಕಳಿಸೋದು ಬೇಡ, ನಾ ಬರ್ತೇನೆ, ಸೈನ್ಯ ಸೈನ್ಯ ಸಮೇತ ಬರ್ತೇನೆ, ನಾನು ಕಾಪಾಡ್ತೇನೆ. ಯಜ್ಞವಿ ವಿಶ್ವಾಮಿತ್ರರು ಅದೇ ಕೇಳಬಹುದಾಗಿತ್ತಲ್ಲ, ನೀನೇ ಬಾರಯ್ಯ ಅಂತ ಕೇಳಬಹುದಾಗಿತ್ತು. ಅವರ ದೃಷ್ಟಿಯಲ್ಲಿತ್ತು, ಅಲ್ಲಿ ಹೇಳುತ್ತಾರೆ, ಯಜ್ಞಕ್ಕೆ ವಿಘ್ನ ಮಾಡುವಂತಹ ರಾಕ್ಷಸರನ್ನ ಸಂಹಾರ ಮಾಡುವ ತಾಕತ್ತು ವಿಶ್ವಾಮಿತ್ರರಿಗೆ ಇತ್ತು, ಮತ್ತಾಗ ಮಾಡಲಿಲ್ಲ. ರಾಮ ಬಂದು ಮಾಡಬೇಕದನ್ನ ಅಂತ ಕಾದುಕೊಂಡಿದ್ರು. ಯಾಕ್ರಿ ರಾಮ ಮಾಡಬೇಕು? ಅವನು ನೋಡೋದಾಗುತ್ತೆ, ಅವನು ಬಂದದ್ದೇ ನಮಗೆ ಆ ದರ್ಶನದಿಂದ ಆನಂದ ಕೊಡ್ಲಿಕ್ಕೆ ಬಂದಿದ್ದಾನೆ. ಅವನ ನೋಟವೇ ಬಹಳ ಅಪರೂಪದ್ದು, ಅದಕ್ಕೆ ಹುಡುಕೊಂಡು ಬಂದಿದ್ದಾರೆ. ಅದಕ್ಕೆ, ಹೇ ರಾಜ ನೀನು ಬೇಡ, ರಾಮ ಬೇಕು. ಇನ್ನೊಂದು ಉದ್ದೇಶ ಏನು? ರಾಮ ತನ್ನ ಕೈಯಲ್ಲೇ ಇದ್ದಾನೆ, ರಾಮನ ಪರಿಚಯ ಇಲ್ಲ ದಶರಥನಿಗೆ. ವಸ್ತು ತನ್ನತ್ರ ಇರುತ್ತೆ, ವಸ್ತುವಿನ ಬೆಲೆ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ನೋಡು, ನಿನ್ನ ಮಗನ ಕಳಿಸಿದ್ರೆ ಕಳಿಸು, ಇಲ್ಲದೆ ನಾನು ಹೊರಟು ಹೋಗ್ತೇನೆ. ಅವಾಗ ವಸಿಷ್ಠರು ಬರ್ತಾ ಇದ್ದಾರೆ. ಹೇ ದಶರಥ, ರಾಮನನ್ನ ಕಳಿಸೋದೇ ಸೂಕ್ತ. ಅಲ್ಲ ಸ್ವಾಮಿ, ಗುರುಗಳು ನೀವು ಹೇಳ್ತೀರಾ ಹೀಗೆ? ಹೌದಯ್ಯ. ಅಲ್ಲ ಚಿಕ್ಕ ಹುಡುಗ, ಅವನ್ ತಡ್ಕೊಳ್ಲಿಕ್ಕಾಗತ್ತ? ಅವನ್ ಚಿಕ್ಕ ಹುಡುಗನ, ನೋಡಯ್ಯ ಒಂದ್ಸಲ ಕಣ್ಣು ತೆಗೆದು ಅಂತ ಗುರುಗಳು ಕಣ್ಣು ತೆಗೆಸ್ತಾ ಇದ್ದಾರೆ. ಅವ ಇಡೀ ಜಗತ್ತಲ್ಲಿ ವ್ಯಾಪಿಸಿದ್ದಾನೆ, ಎಲ್ಲರಲ್ಲಿರುವಂತಹ ಮಹಾಶಕ್ತಿ ಅವ. ಅವನಿಗೆ ಅಸ್ತ್ರಶಸ್ತ್ರ ಇವಳು ಕಲಿಬೇಕನಯ್ಯ, ಎಲ್ಲದರಲ್ಲಿ ಅವನೇ ಕೂತಿದ್ದಾನೆ. ಆ ಜ್ಞಾನ ಕೊಟ್ಟ ಮೇಲೆ ನಂಬಿಕೆ ಬಂತು, ಓಹೋ ನನ್ನ ಮಗ ಇಷ್ಟು ದೊಡ್ಡವನ ಅಂತ ಅವಾಗ ಬಂತು. ರಾಮಾಯಣ ಅಂದ್ರೆ ನಮ್ಮೊಳಗಿರುವ ಭಗವಂತನ ಎಚ್ಚರ ಕೊಡೋದೇ ರಾಮಾಯಣ. ನಮ್ಮೊಳಗೆ ಭಗವಂತ ಇದ್ದಾನೆ, ಅವನ ಎಚ್ಚರವೇ ಇಲ್ಲ. ಒಂದು ವೇಳೆ ನಮಗೆ ಎಚ್ಚರ ಇದ್ದದ್ದೇ ಸತ್ಯ ಆದರೆ ನಮ್ಮೊಳಗೆ ಭಗವಂತ ಇದ್ದಾನೆ, ನಮ್ಮನ್ನ ರಕ್ಷಣೆ ಮಾಡಲಿಕ್ಕಿದ್ದಾನೆ ಅಂತ ಗೊತ್ತಾದ ಮೇಲೂ ಭಯಪಡಬೇಕಾ? ಅವನ ಎಚ್ಚರವೇ ಇರಲ್ಲ, ಅವನ ಮರೆತೇ ಇರ್ತೀವಿ, ಭಯ ಸದಾ ಪಡ್ತಾ ಇರ್ತೇವೆ. ರಾಮಾಯಣ ಕೇಳಿದ್ರು, ಭಾಗವತ ಕೇಳಿದ್ರು, ಮೊದಲು ಬರಬೇಕಾಗಿದ್ದೇನು? ಭಯ ಹೋಗಬೇಕು ನಮಗೆ. ಭಯ ಹೋಗಬೇಕಾದರೆ ನಮ್ಮೊಳಗೆ ಅವನು ಇದ್ದಾನೆ ಎಂಬ ಎಚ್ಚರ ನಮಗೆ ಬರಬೇಕು. ಗೊತ್ತು ನೋಡಿ, ದೇವ ನಮ್ಮೊಳಗಿದ್ದಾನೆ ಎಂಬುದು ಪ್ರವಚನಗಳ ಮೂಲಕ ಗೊತ್ತಾಗ್ತಾ ಇದೆ. ಎಚ್ಚರ ಬರಲಿಲ್ಲ. ಅದು ಗೊತ್ತಾಗೋದೇನು, ಎಚ್ಚರ ಬರೋದೇನು ಅಂದ್ರೆ ಕೇಳಿದವು ತಲೆಗೆ ಬರ್ತಾ ಇದೆ, ಅನುಭವಕ್ಕೆ ಬರ್ತಾ ಇಲ್ಲ ಅಲ್ವಾ? ಅನುಭವಕ್ಕೆ ಬರ್ತಾನೇ ಇಲ್ಲ. ಅನುಭವಕ್ಕೆ ಬರುವುದನ್ನ ಜ್ಞಾನ ಅಂತ ಕರೀತಾರೆ. ದೇವ ನಮ್ಮೊಳಗೇ ಇದ್ದಾನೆ ಎಂಬ ಎಚ್ಚರ. ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್ ಅಲ್ವಾ? ನಿಮ್ ಪಕ್ಕದಲ್ಲಿ ನಾನಿದ್ದೇನೆ. ಯಾರಾದ್ರೂ ಕೇಳಿದ ಆಚಾರ ಇಲ್ಲ ಅಂದ್ರೆ ಏ ಇದ್ದಾರೆ ಅಂತ ನೀವು ಹೇಳ್ತೀರಾ, ನೀವು ನನ್ನ ಎಕ್ಸಿಸ್ಟೆನ್ಸ್ ಫೀಲ್ ಆಗ್ತಾ ಇದ್ದೀರಿ. ಹಾಗೆ ಭಗವಂತನ ಎಕ್ಸಿಸ್ಟೆನ್ಸ್ ಫೀಲ್ ಆದರೆ ಅದನ್ನ ಎಚ್ಚರ ಅಂತಾರೆ, ಜ್ಞಾನ ಅಂತಾರೆ. ಆ ರೀತಿಯಲ್ಲಿ ಆ ಎಚ್ಚರವನ್ನ ತಂದುಕೊಡ್ತಾ ಇದ್ದಾರೆ ವಸಿಷ್ಠರು. ಸರಿ, ಕಳಿಸಿಕೊಡ್ತಾ ಇದ್ದಾರೆ ಆ ರಾಮಚಂದ್ರನನ್ನ. ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ ಹುಡುಗರು, ಅವರಿಗಿನ್ನ ಅಸ್ತ್ರಶಸ್ತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ, ಇದು ಲೋಕದೃಷ್ಟಿ. ಆ ಕರ್ಕೊಂಡು ಹೋಗುವಾಗ ಹೇಗೆ ಹೋದ್ರು? ವಿಶ್ವಾಮಿತ್ರರು ಮೊದಲು ಹೋಗ್ತಾ ಇದ್ದಾರೆ, ರಾಮ ಲಕ್ಷ್ಮಣರು ಅವರನ್ನ ಹಿಂಬಾಲಿಸಿ ಬಿಡ್ತಾರೆ. ಇದು ಲೋಕ ರೂಢಿ. ಯಾಕೆ ಹಾದಿ ಗೊತ್ತಿಲ್ಲದವರನ್ನ ಮುಂದೆ ಬಿಟ್ಟು, ಹಾದಿ ಗೊತ್ತಿದ್ದವರು ಹಿಂದೆ ಇದ್ರೆ ಆ ಹೋಗ್ಬೇಕಾದ್ರೂ ಹಿಂದೆ ನೋಡಿ ನೋಡಿ ಕೇಳ್ತಾ ಇರ್ತಾರೆ, ಎಲ್ಲಿ ಹೋಗ್ಬೇಕು ಹೇಳಿ 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 ಅಂತ ಅಲ್ವಾ? ಅದಕ್ಕೆ ಹಾದಿ ಗೊತ್ತಿದ್ದವರೇ ಮುಂದೆ ಹೋದ್ರೆ ಹಾದಿ ಗೊತ್ತಿಲ್ಲದವರು ಹಿಂದೆ ಸುಲಹ ಸುಲಹ ಬರಬಹುದು. ಅದು ಲೋಕ ರೂಢಿ. ಅದಕ್ಕೆ ಹಾಗೆ ಹೋಗ್ಬೇಕಾಯ್ತು. ಕಷ್ಟ ಆಯ್ತಂತವರಿಗೆ. ಯಾಕೆ? ಬಂದದ್ದೇ ಇವನ್ ನೋಡ್ಲಿಕ್ಕೆ, ನಾ ಮುಂದೆ ಹೋಗ್ತಾ ಇದ್ದೇವೆ, ನೋಡ್ಲಿಕ್ಕೆ ಆಗಲ್ಲ. ಇದೇನಪ್ಪ ಅಲ್ರಿ, ಅವ್ನು ನೋಡೋದ್ರಲ್ಲಿ ಏನಿದೆ? ಅವ್ರು ಹೇಳ್ತಾ ನಿಮ್ ಸಬ್ಜೆಕ್ಟೇ ಗೊತ್ತಿಲ್ಲ, ಅವನ್ ನೋಡೋದೇ ಅಪರೂಪ. ಅಪರೂಪದ ವಸ್ತು, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಹೃದಯದಲ್ಲಿ ಹೊಳೆಯುತ್ತಾನೆ, ಚೂರು ಕಾಲ ಯುದ್ಧ ದೃಶ್ಯನಾಗ್ತಾನೆ. ಅಂಥ ರಾಮಚಂದ್ರ ಕೆಲವು ದಿನಗಳ ಪರ್ಯಂತ ಅವನ ಹತ್ತಿರದಿಂದ ನೋಡಬಹುದು ಅಂದ್ರೆ ವಿಶ್ವಾಮಿತ್ರರಿಗೆ ಎಂಥ ಆನಂದ. ಅದು ಅದರಲ್ಲಿ ದುಃಖ, ಪದಾರ್ಥ ಇಟ್ಟುಕೊಂಡು ದುಃಖ ಅಂದ್ರೆ ಅದೇ ಮನೆ ತುಂಬ ಪದಾರ್ಥ ಚಕ್ಲಿ ಮಾಡಿದ್ದಾರೆ, ಅಲ್ಲೇ ಇಲ್ಲ, ಏನ್ ಮಾಡ್ಬೇಕಪ್ಪ? ದುಃಖ ಅಲ್ವೋ, ಎಟ್ಟು ದುಃಖ ಆಗ್ತಾ ಇದೆ ಪಾಪ ಅವರಿಗೆ. ಚಕ್ಲಿ ಅಂದ್ರೆ ಬಹಳ ಪ್ರಾಣ ಅವರಿಗೆ, ಅಲ್ಲೇ ಇಲ್ಲ, ಏನ್ ಮಾಡ್ತಾರೆ? ಬಿಡ್ತಾರ? ಪುಡಿ ಕೊಟ್ಟಾರು ತಿಂತಾರ ಅದನ್ನ. ಹಾಗೆ ರಾಮಚಂದ್ರನ ನೋಡಬೇಕು, ಏನ್ ಮಾಡಬೇಕು? ಮಧ್ಯೆ ಮಧ್ಯೆ ನಿಲ್ತಾರಂತೆ, ಆ ರಾಮನ್ ನೋಡ್ತಾರಂತೆ, ಹಿಂದಕ್ಕೆ ತಿರುಗಿ ನೋಡ್ತಾರಂತೆ. ಅಷ್ಟಕ್ಕೆ ಆ ರಾಮಚಂದ್ರ ತನಗೆ ಗೊತ್ತು, ಇವ್ರು ನೋಡ್ತಾ ಇದ್ದಾರೆ ಅಂತ. ಎಷ್ಟು ಸ್ವಲ್ಪ ನೋಡಬೇಕೋ ಯೋಗ್ಯ ಅಂದ್ರೆ ಆ ಕಾರ್ಯಕ್ಕೆ ತಕ್ಕಂತೆ ತಾನು ಎಷ್ಟು ಕಾಣಿಸಬೇಕೋ ಅಷ್ಟು ಕಾಣಿಸ್ತಾನೆ. ಮತ್ತೆ ಏನು ನೋಡ್ತಾ ಇದ್ದೀರಾ ಅಂದ್ರೆ ಮುಂದಕ್ಕೆ ಹೋಗಿ ಅಂತ ಅರ್ಥ. ಹೀಗೆ ಹೋಗ್ತಾ ಇದ್ರಂತೆ. ಅಂದ್ರೆ ಹೆಚ್ಚಿಗೂ ಕೊಡಲ್ಲ, ಕೊಡೋದು ಬಿಡಲ್ಲ. ಅವನಿಗೆ ಗೊತ್ತು ಏನೇನ್ ಕೊಡಬೇಕು ಹೇಗೆ ಕೊಡಬೇಕು ಎಲ್ಲ ಗೊತ್ತು ಅವನಿಗೆ. ಅದನ್ನ ತ್ಯಾಗರಾಜರು ತುಂಬಾ ಸುಂದರವಾಗಿ ಒಂದು ಪದದಲ್ಲಿ ಹೇಳ್ತಾರೆ ಮಹಾನುಭಾವರು. ಅಲಕಲಲ್ಲಾಡಗ ಗನಿ ಆ ರಾಣ್ಮುನಿ ಎಟು ಪೊಂಗೇನು. ಆ ಹಿಂದೆ ತಿರುಗಿ ತಿರುಗಿ ನೋಡೋ ಕಾಲಕ್ಕೆ ಆ ರಾಮಚಂದ್ರನ ಕೂದಲು, ಗುಂಗುರು ಕೂದಲು ಅಲಗ ಆಡತಾ ಇತ್ತಂತೆ. ಅದು ನೋಡಿ ಅವರು ಆನಂದ ಪಡ್ತಾ ಇದ್ರು. ಅದೇನೇ ಕೂದಲು ಅಲಗಾಡಿದ್ರೆ ಅಷ್ಟು ಆನಂದ ಪಡೋದೇನಿದೆ? ನಮ್ಮಲ್ಲಿಲ್ಲ, ಅವನಲ್ಲಿದೆ. ಅವನ ಪ್ರತಿಯೊಂದು ಅವಯವ ಎಲ್ಲ ಕೂಡ ಜೀವರಾಶಿಗೆ ದರ್ಶನ ಕೊಟ್ಟ ಕೂಡಲೇ ಆನಂದ ಉಕ್ಕೇರುತ್ತೆ. ದೃಷ್ಟಾಂತ ತಿರುಪತಿ ಶ್ರೀನಿವಾಸನ್ ನೋಡ್ತೀರಾ, ಪ್ರತಿಮಾ ಅಲ್ವಾ? ಪ್ರತಿಮಾ ನೋಡಿದ್ರೆ ಏನೋ ಖುಷಿ ಆಗುತ್ತೆ, ಚೆನ್ನಾಗಿರ್ತಾನೆ ನೋಡ್ಲಿಕ್ಕೆ, ಆನಂದ ಆಗ್ತಾ ಇರುತ್ತೆ. ಆನಂದ ಆಗಿಲ್ಲ ಅಂತೀರಾ, ಮತ್ತೆ ಹೋದವರೆಲ್ಲ ತಿರುಗಿ ಬರೋ ಕಾಲಕ್ಕೆ ಎದ್ದೆದ್ದು ನೋಡ್ತಾ ಇರ್ತಾರೆ, ಕೊನೆಗೆ ಅವ್ರು ದಬ್ಬತಾ ಇದ್ರು ಕೂಡ ಹಾಗೆ ಯಾಕ್ರಿ ನೋಡೋದು ಅಂದ್ರೆ ಒಳಗೆ ಅದು ಆನಂದ ಅಂತ ಹೆಸರು ಗೊತ್ತಿಲ್ಲ ಅಷ್ಟೇ, ಏನೋ ಫೀಲಿಂಗ್ ಬರ್ತಾ ಇದೆ ಒಳಗೆ, ಅದ್ಯಾವುದು ಹೊಸ ಫೀಲಿಂಗ್, ನೋಡಬೇಕು ನೋಡಬೇಕು ಅಂತ ಆನಂದ ಆಗ್ತಾ ಇದೆ. ಅದನ್ನೇ ಆ ರಾಮಚಂದ್ರನ ಹೇಗಿದ್ದಾನೆ ಅಂದ್ರೆ, ಆತನ ಒಂದೊಂದು ಅವಯವ ನೋಡಿದವರಿಗೆ ಎಲ್ಲರಿಗೂ ದುಃಖ ಆಗುತ್ತಂತೆ. ಏನದು, ನಮ್ಗೆ ಎರಡೇ ಕಣ್ಣಾಯಿತು, ಈ ಎರಡು ಕಣ್ಣು ಎಲ್ಲಿಗೆ ಹೋದ್ರೆ ಅಲ್ಲೇ ಕೊಡ್ತಾ ಇದೆ, ಬೇರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. 1,000 ಕಣ್ಣಾದ್ರೂ ಇರ್ಬೋದಾಗಿತ್ತಲ್ಲ ರಾಮನ್ ನೋಡ್ಲಿಕ್ಕೆ, ಆಯಾ ಅವಯವಕ್ಕೆ ಆಯಾ ಎರಡು ಕಣ್ಣು ಇಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ. ಅದಾಗ ಶೇಷದೇವನ ಕೇಳಿದ್ರು, ಏನು ಸ್ವಾಮಿ ನಿಮ್ದೆಲ್ಲ ಹಬ್ಬ ಅಲ್ಲ ದೇವ್ರು ನೋಡ್ತೀರಾ? ಅಯ್ಯೋ ನಂಗೆ ಸಾಕೇ ಆಗ್ತಾ ಇಲ್ಲ, ಈ ಏನು 2,000 ಕಣ್ಣು, 1,000 ತಲೆಗಳಿಗೆ 2,000 ಕಣ್ಣಲ್ವಾ, 2,000 ಕಣ್ಣು ನಂಗೆ ಅಸಲು ಸಾಕಾಗ್ತಾ ಇಲ್ಲ, ಇದನ್ನು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಈತ ಅಂತ ಹೇಳ್ತಾರೆ. ಅಂತ ರಾಮನ್ನ ನೋಡ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸರಯು ನದಿ ಸ್ನಾನ ಮಾಡ್ತಾ ಇದ್ದಾರೆ. ಇವಯ ಯಾರ ಜಗತ್ತಿಗೆ ಒಡೆಯ, ಹೇಗಿದ್ದಾನೆ ಚಿಕ್ಕ ಮಗು, ಮಗುವಿನ ಲಕ್ಷಣ ತೋರ್ತಾ ಇದ್ದಾನೆ. ಅಲ್ಲಿ ಕೂಡ್ತಾನೆ, ಕೂತ ಮೇಲೆ ಇಡೀ ರಾಮಾಯಣ ತೆಗಿರಿ, ಸಂಧ್ಯಾ ವಂದನೆ ಚೆನ್ನಾಗಿ ಮಾಡ್ತಾನೆ. ಎಲ್ಲಿಗೆ ಹೋದ್ರೆ ಸಂಧ್ಯಾ ವಂದನ ಜಪ 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 ಜಪ, ನಮಗೆಲ್ಲ ತೋರಿಕೊಡ್ತಾ ಮನುಷ್ಯರಾಗಿದ್ದಾಗ ಹೇಗೆ ಮಾಡಬೇಕು. ಸಂಧ್ಯಾ ವಂದನೆ ಮುಗಿಸಿದ್ರು, ಮುಗಿಸಿದ ಮೇಲೆ ರಾತ್ರಿ ಹೊತ್ತಿನಲ್ಲಿ ಒಂದು ಕಡೆ ಇರಬೇಕಲ್ಲ, ಇದ್ದ ಮೇಲೆ ರಾಮ ಲಕ್ಷ್ಮಣ ಇವರು ಹತ್ತಿರ ಕೊಡಬೇಕು. ಕೂತ ಕೂಡಲೇ ಏನ್ ಹೇಳಬೇಕು, ನಮ್ ಕತೆ ಹೇಳಿ, ಚಿಕ್ಕ ಮಗು ಹೇಳ್ತಾನೆ, ಅವ್ರಿಗೆ ಗೊತ್ತು ಇವ ಯಾರು ಅಂತ, ಕತೆ ಕೇಳಿ ಅಂತ ಹೇಳ್ತಾನೆ. ಇನ್ನು ಮಿಕ್ಕವರು ಇದ್ರೆ ನಾಟಕ ಆಡ್ತಾನೆ ಅನ್ಬೋದು, ಇನ್ಯಾರು ಇಲ್ಲ, ಯಾರು ಇಲ್ಲದ ಕಾಲಕ್ಕೆ ಕೇಳ್ತಾನೆ. ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ, ಏನ್ ಹೇಳಬೇಕು ಕತೆ ಇವನಿಗೆ, ಇವನು ಗೊತ್ತಿಲ್ಲದ ಕತೆ ಇದೆಯಾ, ಎಲ್ಲ ಕತೆಗಳು ಹೇಳ್ತಾ ಹೇಳ್ತಾ ಬಂದ್ರೆ ಹೌದಾ ಹೌದಾ ಅಂತ ಕೇಳ್ತಾನೆ. ಅಂದ್ರೆ ಆತನ ಹತ್ರ ತಾವು ಕಲಿತ ವಿದ್ಯೆಯನ್ನೆಲ್ಲ ಒಪ್ಪಿಸ್ತಾ ಇದ್ದಾರೆ. ಆತನ ನೋಡ್ತಾ ಆನಂದ ಪಡ್ತಾ ಇದ್ದಾರೆ, ಸ್ವಾಮಿ ನಾನು ಕಲಿತ ವಿದ್ಯೆ ಸಾರ್ಥಕ ಆಯಿತು. ಸರಿ, ಆತನಿಗೆ ಅಸ್ತ್ರಶಸ್ತ್ರಗಳು ವಿಶೇಷವಾದ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಕೂಡಲೇ ಆ ಅಸ್ತ್ರಾಭಿಮಾನಿ ದೇವತೆಗಳೆಲ್ಲ ಬಂದು ರಾಮನ ಹತ್ರ ನಿಲ್ತಾ ಇದ್ದಾರೆ. ಸ್ವಾಮಿ ನಿನ್ನ ಕಿಂಕರರಾಗಿದ್ದೇವೆ, ಏನು ಮಾಡಬೇಕು ಹೇಳು. ರಾಮ ಅಂದ, ಸಮಯ ಬಂದಾಗ ಕರೀತೇನೆ, ಎಲ್ಲ ಒಳಗಿರಿ. ಎಲ್ಲರೂ ಒಳಗಿದ್ದಾರೆ. ಅಂತ ರಾಮಚಂದ್ರ ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಬರ್ತಾ ಇದ್ದಾನೆ. ಬರುವಾಗ ಸರಯು ಗಂಗಾ ಸಂಗಮ, ಸರಯು ಗಂಗಾ ಸಂಗಮ, ಅಲ್ಲಿ ಬರ್ತಾ ಇದೆ ದೊಡ್ಡ ಶಬ್ದ. ರಾಮಚಂದ್ರ ಹೇಳ್ತಾನೆ, ಏನು ಶಬ್ದ ಬರ್ತಾ ಇದೆಯಲ್ಲ ಏನದು? ಅವಾಗ ಹೇಳ್ತಾರೆ, ಇಲ್ಲಪ್ಪ ಎರಡು ನದಿ ಕರೀತಾ ಇದೆ, ಒಂದು ಶಬ್ದ ಇಷ್ಟು ಹೇಳಿಲ್ಲ. ಅಲ್ಲಿ ದೇವತೆಗಳಿರ್ತಾರೆ ರಾಮಚಂದ್ರ, ನದಿಯಲ್ಲಿ ದೇವತೆಗಳು, ಅಲ್ಲಿ ಸಂಗಮ ಆಗುವಾಗ ವಿಶೇಷವಾದ ದೇವತೆಗಳು ಭಗವದ್ ರೂಪಗಳು ಇರುತ್ತೆ, ನಮಸ್ಕಾರ ಮಾಡು ಅಂದ್ರೆ ಮಾಡ್ತಾ ಇದ್ದಾನೆ ರಾಮಚಂದ್ರ. ಆ ಬಾಲಕಾಂಡ ಬಹಳ ಸುಂದರ. ಅವರೆಲ್ಲ ಗಂಗಾ ನದಿಯಲ್ಲಿ ಆ ದೋಣಿಯಲ್ಲಿ ಕೂತ್ಕೊಂಡು ಮೂರು ಸೇರಿ ಹೋಗ್ತಾ ಇದ್ರೆ ಅದೆಷ್ಟು ಸುಂದರವಾದ ಪ್ರಸಂಗ. ಅದೆಲ್ಲ ರಾಮಾಯಣದಲ್ಲಿ ಬಹಳ ವರ್ಣನೆ ಮಾಡ್ತಾ ಹೋಗ್ತಾರೆ. ಆಸ್ ಇಫ್ ನಾವು ಅವ್ರ ಜೊತೆಗೆ 4ನೇ ಪರ್ಸನ್ ಆಗಿ ನಾ ದೋಣಿಯಲ್ಲಿ ಕೂತ್ಕೊಂಡು ಹೇಗಿರುತ್ತೋ ಆ ತರ ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಆ ವರ್ಣನ ಚಾತುರ್ಯ ಅಷ್ಟು ಚೆನ್ನಾಗಿರುತ್ತೆ. ಸರಿ, ಸ್ವಾಮಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಂದೊಂದು ಕಡೆ ಬರ್ತಾರೆ, ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಬರ್ತಾ ಇದ್ದಾರೆ, ಬಂತು ದೊಡ್ಡ ವನ. ಆ ವನದಲ್ಲಿ ನೋಡುತ್ತಾರೆ, ಎಲ್ಲಿ ನೋಡಿದ್ರೂ ಮನುಷ್ಯರ ಅಸ್ಥಿಗಳು ಎಲ್ಲ ರಾಶಿ ರಾಶಿ ಬಿದ್ದಿವೆ. ಕೇಳುತ್ತಾನೆ, ಇದು ವನ ಹೀಗ್ಯಾಕೆ ಆಗಿದೆ? ಇದು ಇಂದ್ರದೇವರ ವನ, ಯಾಕೆ ಹೀಗಾಯಿತು? ಯಾರಿಲ್ಲಲ್ಲ, ವನದಲ್ಲಿ ತಪಸ್ವಿಗಳಿರಬೇಕು, ಎಲ್ಲ ಹೆಣಗಳು ಕಾಣುತ್ತಾ ಇವೆ. ಅಂದ್ರೆ ಇಲ್ಲ, ತಾಟಕಿ ಇಲ್ಲಿದ್ದಾಳಯ್ಯ, ತಾಟಕಿ ಯಕ್ಷಿಣಿ, ಅವಳು ಬ್ರಹ್ಮದೇವರಿಂದ ವರ ಪಡೆದಾಳೆ. ಏನು 1,000 ಆನೆಯ ಬಲ ಅವಳಿಗೆ, ಅಷ್ಟೇ ಅವಧ್ಯತ್ತ ವರ ಪಡೆದಿದ್ದಾಳೆ. ಅವಳು ಇಲ್ಲಿದ್ದಾಳೆ, ಅವನ ಸಂಹಾರ ಮಾಡಬೇಕು. ರಾಮ, ಇವರು ಪ್ರವೇಶ ಮಾಡಿದ್ದಾಯಿತು, ಅವಳು ಓಡಿ ಬಂದದ್ದು ಆಯಿತು. ಬರ್ತಾ ಇದ್ದಾಳೆ, ಬಂದ ಕೂಡಲೇ ರಾಮಚಂದ್ರ ಅವಳ ಮೇಲೆ ಬಾಣ ಪ್ರಯೋಗ ಮಾಡುತ್ತಾ ಇದ್ದಾನೆ. ಆದ ಚೂರು ನೋಡಿದನಂತೆ, ಹೆಣ್ಣು ಹೇಗೆ ಹೊಡಿಬೇಕು. ಅವಾಗ ಉಪದೇಶ ಕೊಡ್ತಾ ಇದ್ದಾರೆ, ನೋಡಯ್ಯ ಇದು ಹೆಣ್ಣು ಅಂತ ನೋಡಬೇಡ, ಲೋಕಕ್ಕೆ ಉಪದ್ರ ಕೊಡುವ ಮಹಾಶಕ್ತಿ, ಇದನ್ನು ಸಂಹಾರ ಮಾಡಬೇಕು. ಗುರುಗಳು ಉಪದೇಶ ಕೊಡ್ತಾ ಇದ್ದಾರೆ. ಅಂದರೆ ರಾಮಚಂದ್ರನಿಗೆ ಗೊತ್ತಿಲ್ವಾ ಸಂಹಾರ ಮಾಡಬೇಕೋ ಇಲ್ಲೋ ಅಂತೇಳಿ, ಅದಕ್ಕೆ ಲೋಕದ ರೀತಿಯಿಂದ ನಡೆಯುತ್ತಾ ಹೋಗ್ತಾ ಇದ್ದಾರೆ. ಅಲ್ಲೂ ಹೇಳ್ತಾರೆ, ರಾಮಾಯಣ ಇಡೀ ನಾವು ನೋಡ್ತೀವಿ, ಪ್ರಶ್ನೆ ಬಂದಿಲ್ಲಲ್ಲ ನಿಮಗೆ ಏನಂತ. ರಾಮಾಯಣದಲ್ಲಿ ರಾಮ ಮನುಷ್ಯರಂತೆ ನಟನೆ ಮಾಡಿದ. ತುಂಬಾ ಅತ್ತ ಎಲ್ಲ ಮಾಡಿದ, ಎಲ್ಲೆಲ್ಲಿ ಹೇಗಿರಬೇಕು ನೋಡಿಸಿದ, ನೀವು ಹಾಗೀಗಿರಿ ಅಂತ ಹೇಳಿದ. ಸರಿ ತಾನೆ? ನಮಗೆ ಪ್ರಶ್ನೆ ಬಂದ್ರೆ, ನೀನು ದೇವನಯ್ಯ, ನೀನು ದೇವ, ನಿನಗೆ ದುಃಖವೇ ಇಲ್ಲ, ಪಡು ಅಂದ್ರು ಪಡ್ಲಿಕ್ಕಾಗಲ್ಲ, ದುಃಖವೇ ಇಲ್ಲ, ನೀನಿಲ್ಲಿ ಬಂದಾಗ ಹೆಂಡತಿ ಕಳಕೊಂಡಂತೆ ನಟನ ಮಾಡಿದ್ಯ. ಹೌದು. ಮತ್ತೆ ಆ ದುಃಖದ ಪ್ರಸಂಗದಲ್ಲಿ ನೀನಿದ್ದು ಹೀಗೆ ಇರಿ ಅಂತ ಯಾವಾಗ ಹೇಳಬೇಕು? ನಮ್ಮಂತೆ ದುಃಖ ಪಡುವವನಾಗಿದ್ದು, ನಮ್ಮಂತೆ ನಮ್ಮಲ್ಲಿ ಒಬ್ಬನಾಗಿದ್ದು ಆ ದುಃಖ ಪ್ರಸಂಗಗಳಲ್ಲೆಲ್ಲ ತಡ್ಕೊಂಡು ಹೀಗಿರಿ ಅಂತ ಹೇಳಿದ್ರೆ ನಿನ್ನ ನಾವು ಹಿಂಬಾಲಿಸಲಿಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಅವತಾರ ಮಾಡಿದ್ಯಾಕೆ? ಹಾ, ಮನುಷ್ಯರಂತೆ ಇದ್ದು ನಮಗೆ ಈ ರೀತಿ ಇರಿ ಅಂತ ಹೇಳಲಿಕ್ಕೆ. ನೀನು ದೇವ, ಮಹಾಶಕ್ತ, ಅಷ್ಟಕ್ಕೂ ಯುದ್ಧ ಬಂತು. ಯುದ್ಧದಲ್ಲಿ ಬಂದ್ರೆ ಎಲ್ಲ ನಾಗಾಸ್ತ್ರ ಬಂತು. ನಮ್ಮಂತೆ ಮನುಷ್ಯನಾಗಿ ಯುದ್ಧ ಮಾಡಿದೀಯ ಇಲ್ಲೆಲ್ಲ, ಗರುಡ ದೇವರನ್ನ ಕರೆದೀಯ ಇಲ್ಲ ಮಾಡಿದೀಯ, ಇವೆಲ್ಲ ಎಕ್ಸ್ಟ್ರಾ ನೋಡಿಸಿದ್ದೆಲ್ಲ ನೀನು, ಈ ದೇವರಾದ್ರಿಂದ ಎಲ್ಲ ನೋಡಿಸಿದ್ಯ. ಮತ್ತೆ ನಿನ್ನಂತೆ ನಾವಿರ್ಲಿಕ್ಕೆ ಹೇಗಾಗುತ್ತೆ? ದುಃಖ ಬಂದಾಗ ನನ್ನಂತೆ ಇರಬೇಕು ಅಂತ ಹೇಳ್ತೀಯ, ಹೇಗಿರ್ಲಿಕ್ಕಾಗುತ್ತೆ? ನಿಂಗೆ ದುಃಖವೇ ಇಲ್ಲ, ನಿನಗೆ ದುಃಖ ಇದ್ದು ಎಲ್ಲ ಇದ್ದು ನಮ್ಮಂತೆ ಇದ್ದು ನೀನು ತೋರಿಸಿದ್ದಿದ್ರೆ ನಾವು ನಿನ್ನಂತೆ ಮಾಡ್ಲಿಕ್ಕಾಗುತ್ತೆ. ಹಾಗಾದ್ರೆ ಏನಾಯ್ತು? ಮೂಲಕ್ಕೆ ಕುಠಾರ, ನೀನು ರಾಮ ಅವತಾರ ಮಾಡಿದ್ದೇ ಸರಿಯಲ್ಲ. ನೀ ಅವತಾರ ಮಾಡಿದ್ಯಾಕೆ? ನಮಗೆ ಹೀಗಿರುವಂತ ತೋರ್ಲಿಕ್ಕೆ. ಪರ್ಪಸ್ಸೇ ಇಲ್ಲ, ನಮ್ಗೆ ಗೊತ್ತಾಯ್ತು ನೀ ದೇವ ಅಂತ ಹೇಳಿ. ದೇವ ಅಂತ ಗೊತ್ತಾದ ಮೇಲೆ, ಗೊತ್ತಾದಂಗ್ರೆ ಬರ ನಮ್ಮಲ್ಲಿ ಒಬ್ಬ ಅನ್ಕೊಂಡು ಆತರ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಪ್ಪ. ಎಲ್ಲ ವ್ಯಾಖ್ಯಾನಕಾರ ಹಾಗೆ ಬರೆದ್ರು. ಏನಂತ? ನಮ್ಮಂತೆ ಒಬ್ಬ ತುಂಬಾ ಚೆನ್ನಾಗಿದ್ದಾನೆ, ನೀವು ಕೂಡ ಹಾಗಿರಿ, ನೀವು ಅತಿ ಥರ ಆಗ್ತೀರಾ. ಇಲ್ಲಿ ಹಾಗಲ್ಲ. ಮತ್ತೆ ನೀನೇನು ದೊಡ್ಡವ ಅಂತ ತಿಳಿಸಿದ್ದಾರೆ ಮಧ್ವಾಚಾರ್ಯರು, ನಿನ್ ದುಃಖವೇ ಇಲ್ಲ ಅಂತ ತಿಳಿಸಿದ್ದಾರೆ. ಮತ್ತೆ ನಿನ್ ನಾಟಕ ಆಡಿ ಹೋಗಿದೀಯ. ಮತ್ತೆ ನಿನ್ನನ್ನು ಇಟ್ಟುಕೊಂಡು ನಾವು ಆತರ ಇರ್ಲಿಕ್ಕೆ ಹೇಗಾಗುತ್ತೆ? ನಿನ್ ತರ ಇರು ಅಂತ ನಮಗೆ ಹೇಳಲಿಕ್ಕೆ ಹೇಗಾಗುತ್ತೆ? ಸೊ ಪರ್ಪಸ್ ಸರ್ವ ಆಗಿಲ್ಲ ರಾಮಾಯಣದ್ದು. ಹೌದಾ ಅಲ್ವಾ? ಈ ಪ್ರಶ್ನೆ ಬರಬಾರ್ದು, ಬಂದ್ರೆ ಕುರಿತಾ ಇರುತ್ತೆ. ರಾಮ ಎಲ್ಲೆಲ್ಲಿ ಹೇಳ್ತಾನೆ, ನೀನೇನಪ್ಪ ಹೇಳ್ತೀಯ, ನಮ್ ತರ ಇದ್ದ ಸಲ ನೀ ಬೇರೇನೆ ಇದ್ದೀಯಾ ಅಂತೆಲ್ಲ ಹೇಳ್ತೀವಿ. ಅಳತಾನೆ, ಅತ್ತರೂ ಉಪಯೋಗವಿಲ್ಲ. ನಮಗೇನು ಕಣ್ಣಲ್ಲಿ ನೀರು ಬರಲ್ಲ, ಯಾಕೆ ಅವನುಗಳು ಬರಲ್ಲ ಅಂತ ಗೊತ್ತಲ್ಲ. ಮತ್ತೆ ಹೇಗೆ? ಅದಕ್ಕೆ ಹೇಳುತ್ತಾರೆ, ರಾಮ ಅಂದ, ಅದಕ್ಕೆ ಅರಣ್ಯಕಾಚಾರ್ಯರ ಪಾದ ಬಿಡಬಾರದು ಅಂತ ಅಲ್ಲಿ ಹೇಳುತ್ತಾರೆ. ರಾಮ ಹೇಳಿದ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಮನುಷ್ಯರಾದ ಮೇಲೆ ಹೀಗಿರಬೇಕಯ್ಯ ಅಂತ ತೋರಿದ. ಅವಾಗ ನಾವೊಂದು ದುಃಖ ಇಲ್ಲ ಏನಿಲ್ಲ ನಿನಗೆ, ನೀನಿರ್ಬೋದಯ್ಯ, ನಾವಿರ್ಲಿಕ್ಕೆ ಸಾಧ್ಯನ? ಅವಾಗಂದ ಸ್ವಾಮಿ, ನೀವಾಗಿ ಹೀಗಿರ್ಲಿಕ್ಕೆ ಆಗಲ್ಲ, ನೀವಾಗಿ ಹೀಗಿರ್ಲಿಕ್ಕೆ ಆಗಲ್ಲ, ಹೀಗಿರಬೇಕು ನೀವು. ಹೀಗಿರಬೇಕಾದ್ರೆ ನನ್ನ ಶರಣಾಗತರಾದ್ರೆ, ನಿಮ್ಮೊಳಗೆ ರಾಮಚಂದ್ರ ನಾನು ನಿಂತಿದ್ದೇನೆ, ನನ್ನ ಶರಣಾಗತರಾದರೆ ನಾನು ಹೇಗೆ ಇದ್ದನೋ ಹಾಗೆ ನಿಮ್ಮನ್ನ ಇಡಿಸ್ತೇನೆ. ಹೇಗೆ? ಆ ತಾಕತ್ತು ನನಗಿದೆ. ನನ್ನ ಪಾದ ಹಿಡಿದರೆ ನಾನು ಹೇಗಿದ್ನೋ ಆ ಥರ ನೀವಿರುವಂತೆ ಮಾಡ್ತೇನೆ. ನೀವಾಗಿ ಇರ್ರಿ ಅಂತ ನಾನು ಹೇಳಲಿಕ್ಕೆ ಹೋಗಿಲ್ಲ. ಅಪಾರ್ಥ ಮಾಡಿಕೊಂಡಿದ್ದೀರಿ, ರಾಮಾಯಣ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಾನು ಹೇಳಿದ್ದೆಷ್ಟು, ಗೀತೆಯೂ ಅದೇ ಹೇಳೋದು, ಕೃಷ್ಣ ನೀವು ಹೀಗಿದ್ದೀರಾ, ಇರಬೇಕಾಗಿದ್ದು ಹಾಗೆ ಅಷ್ಟೇ ಕೇಳಿದವು. ಒಂದು ಕತೆ ಬರುತ್ತೆ, ಯಾರೋ ಒಬ್ಬ ವೆಂಕ ಅಂತ ದಂಪತಿಗಳಿದ್ದಾರೆ, ಅವರ ಹತ್ತೆ ಒಳ್ಳೆ ಸೇವಾ ಮಾಡ್ತಾ ಇದ್ದೆ, ಅಸಿಸ್ಟೆಂಟ್ ಸೇವಕ, ಬಾಯಿಯಿಂದ ಬರೋ ತಡ ಮಾಡಿಬಿಡ್ತಾನೆ. ಒಂದು ದಿವಸ ರಾತ್ರಿ ಆ ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾ ಇದ್ದಾರೆ, ಈ ಎಂಕನ್ನ ಪಣಂಬೂರಿಗೆ ಕಳಿಸೋಣ ಅಂತ ಅಂದ್ಕೊಂತ ಇದ್ದಾರೆ. ರಾತ್ರಿ ಅವನು ಎದ್ದಿದ್ದ, ಕೇಳಿಸ್ತಾ ಇತ್ತು ಅವನಿಗೆ. ಅಂದುಕೊಂಡ, ಪಾಪ ಬೆಳಿಗ್ಗೆ ಎದ್ದು ಮತ್ತೆ ಹೇಳಿ ಆದ್ಮೇಲೆ ಹೋಗೋದ್ಯಾಕ, ಇವಾಗ ಹೋದ್ರೆ ಆಯ್ತಲ್ಲ ಅಂತ ಹೊರಟೇ ಬಿಟ್ಟ. ಅವ್ರು ಬೆಳಿಗ್ಗೆ ಹೇಳಿ ಇವನು ಎಲ್ಲಿ ಎಂಕ ಅಂಬೋದ್ರೊಳಗೆ ಇವನು ಪಣಂಬೂರಲ್ಲಿ ಇದ್ದಾಯ್ತು, ಖುಷಿಯೋ ಖುಷಿ ಅವನಿಗೆ. ಆದ್ಮೇಲೆ ಸ್ವಲ್ಪ ಹೊತ್ತಿಗೆ ಶುರುವಾಯಿತು. ಅಲ್ಲ, ಯಾಕೆ ಇಲ್ಲಿ ಕಡೆ ಹೋಗು ಅಂತ ಹೇಳಿದ್ರು ಅವರು, ಕೇಳೇ ಇಲ್ಲಲ್ಲ. ಅವ್ರು ಹೋಗು ಅಂದ ಕೂಡಲೇ ಹೊರಟು ಬಿಟ್ಟೆ ನಾನು, ಹೋಗಿ ಕಳಿಸಬೇಕು ಅಂತ ಕೇಳಿದ ಕೂಡಲೇ ಹೊರಟೆ, ಏನು ಕೆಲಸ ಮಾಡಬೇಕು ಅಂಬುದೇ ಕೇಳಿಲ್ಲ, ಅರ್ಧದಲ್ಲೇ ಹೊರಟು ಬಿಟ್ಟನಲ್ಲ ಅಂತ ದುಃಖ ಆಯ್ತು ಅವನಿಗೆ. ಹಾಗೆ ಕೃಷ್ಣ ರಾಮ ಏನ್ ಹೇಳ್ತಾ ಇದ್ದಾರೆ, ನೀವು ಹೀಗಿದ್ದೀರಾ, ಹೀಗಿರಬೇಕು ಅಂತ ಹೇಳಿದ ಕೂಡಲೇ ನಾವು ಆಯ್ತು ಸ್ವಾಮಿ ನಾವು ಹಾಗೆ ಇರ್ತೀವಿ ಅಂತ ಹೊರಟು ಹೋಗ್ತಾ ಇದ್ದೀವಿ, ಇರ್ಲಿಕ್ಕಾಗ್ತಾ ಇಲ್ಲ. ಅವಾಗಂದ್ರು, ಅರ್ಧ ಮಾತು ಕೇಳಿ ಯಾಕೆ ಓಡೋಗ್ತೀರಾ, ನೀವು ಹೀಗಿದ್ದೀರಾ, ಹಾಗಿರಬೇಕು, ನಿಮಗಾಗಲ್ಲ, ಅಸ್ವತಂತ್ರರು ನೀವು, ಸ್ವತಂತ್ರ ನಾನೇ, ನಾನೇ ನಿಮ್ಮನ್ನು ಹಾಗಿಡಬೇಕು, ಅದು ನಿಮ್ಗೆ ಪರ್ಪಸೇ ಗೊತ್ತಿಲ್ಲದಂಗೆ ಹೋದ್ರೆ, ನೀವು ಹಾಗಿರಬೇಕಾದ್ರೆ ನನ್ನ ಶರಣಾಗತರಾದರೆ ನಾನು ನಿಮ್ಮನ್ನ ಹಾಗಿಡುತ್ತೇನೆ. ಇದು ಗೀತಾ ತಾತ್ಪರ್ಯ ಅಷ್ಟೇ ತಾನೆ. ಅದಕ್ಕೆ ಕೃಷ್ಣ ಇಡೀ ಗೀತೆಯಲ್ಲಿ ಹೇಳಿದ್ದೇನು, ನನ್ನ ಶರಣಾಗತನಾಗು, ನನ್ನ ಶರಣಾಗತನಾಗು, ನನ್ನ ಶರಣಾಗತನಾಗು, ಆವಾಗ ನಾನು ಹೀಗಿಡುತ್ತೇನೆ ಅಂತ ಹೇಳಿದ. ಅದಕ್ಕೆ ರಾಮಚಂದ್ರ ಹೊರಟ, ತಾಟಕಿಯನ್ನ ಸಂಹಾರ ಮಾಡಬೇಕು. ಕೊನೆ ಹೇಳ್ತಾ ಇದ್ದಾರೆ, ರಾಮ ಹಾಕು ಬಾಣ ಅಂತ ಹೇಳಿದಾಗ ಸಂಹಾರ ಮಾಡಿದ ರಾಮಚಂದ್ರ. ಹಾಗೆ ಬರ್ತಾ ಇದ್ದಾರೆ ಸಿದ್ಧಾಶ್ರಮಕ್ಕೆ. ಸಿದ್ಧಾಶ್ರಮದಲ್ಲಿ ಎಲ್ಲಾ ಯೋಗಿಗಳು, ಎಲ್ಲಾ ಮುನಿಗಳು ಕಾದಿದ್ದಾರೆ ರಾಮಚಂದ್ರನ ದರ್ಶನಕ್ಕಾಗಿ. ಅವರ ಇಡೀ ಜನ್ಮ ಮಾಡಿದ ತಪಸ್ಸಿನ ಸಾಫಲ್ಯ ರಾಮನ ದರ್ಶನ ಆಗ್ತಾ ಇದೆ. ಸಾಕ್ಷಾತ್ತಾಗಿ ಮೂರ್ತಿಮತ್ತಾಗಿ ಕಾಣಿಸ್ತಾ ಇದ್ದಾನೆ ಭಗವಂತ. ಆ ರಾಮನ ಜೊತೆಗೆ ಎಲ್ಲರೂ ಕೂಡ ಸಂಧ್ಯಾ ವಂದನೆ ಆಯಿತು. ಸಂಧ್ಯಾ ವಂದನೆ ಆದ ಮೇಲೆ ಎಲ್ಲರೂ ಕೂತಿದ್ದಾರೆ ಪ್ರಶಾಂತವಾಗಿ. ಎಲ್ಲಾ ಋಷಿಗಳು ಸುತ್ತು ಸೇರಿದ್ದಾರೆ, ರಾಮ ಲಕ್ಷ್ಮಣರು ಸೇರಿದ್ದಾರೆ, ಮಧ್ಯದಲ್ಲಿ ವಿಶ್ವಾಮಿತ್ರರು ಕೂತಿದ್ದಾರೆ. ಎಲ್ಲರಿಗೂ ಗೊತ್ತು ಇವರು ಬಹಳ ದೊಡ್ಡವರು ಅಂತ. ಇವರಿಗೂ ಗೊತ್ತು, ಅವ್ರಿಗೆ ಗೊತ್ತು ಅಂತ ಇವರಿಗೂ ಗೊತ್ತು. ಆದರೆ ನಾಟಕ ಆಡ್ತಾ ಇದ್ದಾರೆ. ಅಲ್ಲ ಗುರುಗಳೇ, ಚೂರು ನನಗೆ ಕತೆ ಹೇಳಬೇಕಲ್ಲ. ಇವರಿಗೆ ಅವರು ಕತೆ ಹೇಳ್ತಾ ಇದ್ರೆ ಆ ಕತೆ ಕೇಳಿ ಮಿಕ್ಕವರೆಲ್ಲರ ಸಂಶಯ ಪರಿಹಾರ ಆಗ್ತಾ ಇದೆ. ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಸರಿ, ಮಾರನೇ ದಿನ ರಾಮಚಂದ್ರ ಹೇಳಿದ, ನೀವು ದೀಕ್ಷೆಯಲ್ಲಿ ಕೂಡಿ, ದೀಕ್ಷೆ ಹಿಡೀರಿ, ನಾನಿದ್ದೇನೆ. ಸರಿ, ಅವರು ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ದೀಕ್ಷಾ ಸ್ವೀಕಾರ ಮಾಡಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಬಿಲ್ಲು ಬಾಣಗಳು ಹಿಡ್ಕೊಂಡು ಇವರು ದೀಕ್ಷೆಗೆ ನಿಂತಿದ್ದಾರೆ. ಬಂದ್ರು ಯಾರು? ಮಾರೀಚ ಸುಬಾಹು. ಅವರು ಬರೋ ರೀತಿಯನ್ನೇ ಹೇಳ್ತಾರೆ. ಭೀಕರವಾಗಿರತಕ್ಕಂತಹ ರಕ್ತವೃಷ್ಟಿ, ಎಲ್ಲಾ ಎಲುಬುಗಳನ್ನ ಯಜ್ಞಕುಂಡದಲ್ಲಿ ಹಾಕ್ಲಿಕ್ಕೆ ಹೋದರೆ ಒಂದು ಚೂರು ಈಚೆ ಬರಬಾರದು, ಆ ರೀತಿಯಲ್ಲಿ ತಡೆದು ಅದರಲ್ಲಿ ಸುಬಾಹುವನ್ನು ಸಂಹಾರ ಮಾಡ್ತಾ ಇದ್ದಾನೆ. ಮಾರೀಚನಿಗೆ ಪೆಟ್ಟು ಕೊಟ್ರೆ ಸಮುದ್ರದಲ್ಲಿ ಹೋಗಿ ಬಿದ್ದ. ಯಾಕೆ ಬಿಟ್ಟ ರಾಮಚಂದ್ರ ಅಂದ್ರೆ, ಅವನು ಒಳ್ಳೆಯವನು ಅಂತ ಬಿಡಲಿಲ್ಲ. ರಾವಣಾಸುರನಿಗೆ ಇನ್ಫಾರ್ಮೇಶನ್ ಕೊಡಬೇಕು, ರಾಮನ ಪೆಟ್ಟಂತಹದ್ದು ಅಂತ. ರಾವಣ ಬರ್ತಾನೆ ಹೇಳಲಿಕ್ಕೆ ಇವನು ಬದುಕಿರಲಿ, ಮುಂದೆ ಕೆಲಸ ಆಗ್ಬೇಕಾಗಿದೆ ಇವನಿಗೆ. ಅಷ್ಟೇ ಅಲ್ಲ, ಅಲ್ಲಿ ನೋಡಬೇಕಾಗಿದ್ದೆಷ್ಟು, ಇವರು ದುಷ್ಟರು, ಇವರು ಬಂದ್ರು, ಇವರು ಹೀಗೆ ಮಾಡಿದ್ರು, ರಾಮ ಕೊಂದ. ಇದು ರಾಮಾಯಣ ಹೌದು, ಆದರೆ ಅದರೊಳಗೆ ನೋಡಬೇಕಾಗಿದ್ದು ಅವರ ಯೋಗ್ಯತೆಗೆ ತಕ್ಕಂತೆ, ಅವರ ಕರ್ಮಕ್ಕೆ ತಕ್ಕಂತೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಸ್ವಾಮಿಯೇ ಮಾರೀಚ ಸುಬಾಹು ಅಂತ ಎರಡು ಹೆಸರಿಟ್ಕೊಂಡು ಅವರ ಮೂಲಕ ಕಾಟ ಕೊಡಿಸಿದ್ದು ಎಂಬ ಎಚ್ಚರವೇ ಕಳ್ಕೊಂಡು ರಾಮಾಯಣ ನೋಡ್ತಾ ಇರ್ತೇವೆ. ಇಲ್ಲಿ ಕೊಂದದ್ದು ಅವನೇ, ಸತ್ತವರಲ್ಲಿ ನಿಂತದ್ದು ಅವನೇ. ಬಾಧ್ಯ ಬಾಧಕ ನಾಹ ನಿರ್ಭೀತ. ಆ ರೀತಿಯಲ್ಲಿ ಅವರನ್ನ ಸಂಹಾರ ಮಾಡಿ ಸ್ವಾಮಿ ಅವರ ಹಿಂದೆ ಬಂದ ಎಲ್ಲರನ್ನ ಸಂಹಾರ ಮಾಡಿದ. ತದನಂತರ ರಾಮ ವಿಶೇಷವಾಗಿ ಅವರಿಗೆಲ್ಲ ಆನಂದ ಕೊಟ್ಟ. ಅಂತಹ ರಾಮಚಂದ್ರನನ್ನ ಕರಕೊಂಡು ವಿಶ್ವಾಮಿತ್ರರು, ಅವಾಗೆ ವಾರ್ತೆ ಬಂದಿದೆ, ಏನು ಜನಕ ಮಹಾರಾಜ ಸ್ವಯಂವರ ಪ್ರಕಟ ಮಾಡಿದ್ದಾನೆ, ಅಲ್ಲಿಗೆ ಹೋಗಬೇಕು ಅಂದಾಗ ಕರಕೊಂಡು ಹೊರಟು. ರಾಮಚಂದ್ರ ನೀನು ಬಾ. ಆಯ್ತು ಸ್ವಾಮಿ, ನೀವೆಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಬರ್ತೇನೆ. ರಾಮನ ಮಾತಿಷ್ಟೆ, ಅಪ್ಪ ಅಮ್ಮಂದ್ರಿಗೂ ಗುರುಗಳಿಗೂ ಎದುರು ಉತ್ತರ ಇಲ್ಲ, ಎಲ್ಲೂ ಎದುರು ಉತ್ತರವೇ ಇಲ್ಲದ ಅಪರೂಪದ ವ್ಯಕ್ತಿ ನಮ್ಮ ರಾಮಚಂದ್ರ. ಸರಿ, ಹೊರಟ್ರು. ಆ ಹೊರಟೋ ಕಾಲಕ್ಕೆ ಎಷ್ಟೋ ಕಥೆಗಳು ಬರ್ತಾ ಇವೆ. ಅನೇಕ ಗಂಗಾ ಉದ್ಭವದ ಕಥೆ, ವಿಶ್ವಾಮಿತ್ರರ ವಂಶದ ಕಥೆ, ಎಲ್ಲಾ ಕಥೆಗಳು ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಆ ಕೊನೆಗೆ ಇನ್ನೇನು, ಜನಕ ಮಹಾರಾಜನ ಪಟ್ಟಣ ಬರಬೇಕು. ಅಷ್ಟೊಳಗೆ ಸುಮತಿ ರಾಜನ ಪಟ್ಟಣ ಬರ್ತಾ ಇದೆ. ಸುಮತಿ ರಾಜನ ಹತ್ರ ಹೋಗ್ತಾರೆ. ಆತನ ಹತ್ರ ವಿಶೇಷವಾಗಿ ತಮ್ಮ ಅರ್ಘ್ಯ ಪಾದ್ಯಗಳು ಸ್ವೀಕಾರ ಮಾಡುತ್ತಾರೆ. ಅಲ್ಲಿ ಒಂದು ವನ ಬರ್ತಾ ಇದೆ, ಆ ವನದಲ್ಲಿ ಬರ್ತಾರೆ ರಾಮಚಂದ್ರ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾನೆ. ಹೋದ ಕೂಡಲೇ ಆ ರಾಮನ ದೃಷ್ಟಿಯಿಂದ, ಪಾದ ಸ್ಪರ್ಶದಿಂದ ಶಿಲೆಯಂತೆ ಬಿದ್ದಿದ್ದ ಅಹಲ್ಯಾದೇವಿಗೆ ವಿಶೇಷವಾಗಿ ಸದ್ಗತಿಯಾಯಿತು. ಆಕೆಗೆ ರೂಪ ಬಂತು ಅಂತ ಹೇಳಿದರು. ಅಲ್ಲೂ ತುಂಬಾ ಚೆನ್ನಾಗಿದೆ. ಆಕೆಗೆ ಹಾಗಾಗಲಿಕ್ಕೆ ಕಾರಣ ಯಾರು? ಇಂದ್ರದೇವ. ಆಚಾರ್ಯರು ತುಂಬಾ ಬಿಡಿಸ್ತಾರೆ ಅದನ್ನ. ಗೌತಮರಿಗೆ ತಪಶಕ್ತಿ ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕಾಗಿ ಬಂದದ್ದು ಇಂದ್ರದೇವರು. ಆಕೆ ಸ್ಪರ್ಶ ಆಯಿತು, ಶಾಪ ಬಂತು. ಯದ್ಯಪಿ ದೇವರ ಕೆಲಸ, ದೇವತಾ ಕೆಲಸ ಅದು. ದೊಡ್ಡ ಯಾಕೆ ವೇಧಮಾನ ದ್ವಿಟು ಅಂತ, ಯೋಗ್ಯತೆಗೆ ಮೀರಿ ಬೆಳೆಯುವವರಿಗೆ ಶತ್ರು ಭಗವಂತ. ಆ ಯೋಗ್ಯತೆ ಮೀರಿ ಬೆಳೆದರೆ ಅವರಿಗೆ ತೊಂದರೆ ಆಗುತ್ತೆ, ಆದ್ದರಿಂದ ಶತ್ರು ಆಗ್ತಾನೆ. ಆ ರೀತಿಯಲ್ಲಿ ದೇವತಾ ಕಾರ್ಯ ಮಾಡಿದ್ರೂ ಕೂಡ ಇಂದ್ರದೇವರಿಗೇನು ದೋಷ ಬರದಿದ್ರೂ ಕೂಡ ಕೊನೆಗೆ ಇಂದ್ರದೇವರು ಜಾರಾಂತ ಕರೆದರೆ ಯಜ್ಞದಲ್ಲಿ ಅಹಲ್ಯಾಜಾರಾಯ ಸ್ವಾಹ ಅಂತ ಕೊಡುವ ಹಂತಕ್ಕೆ ಬಂತು. ಅಂದರೆ ವಿಜಯದಾಸ ಅಂತ ಹೇಳ್ತಾರೆ, ಇಂದ್ರಾದಿ ದೇವತೆಗಳಿಗೆ ಆ ಕಾರ್ಯ ಮಾಡಿದರೂ ಅವರ ಕೂದಲು ಕಿತ್ತಲಿಕ್ಕೂ ಆಗಲ್ಲ, ಯಾವ ಪಾಪ ಬರಲ್ಲ ಅವರಿಗೆ. ಯಾಕೆ? ಭಗವಂತನಲ್ಲೇ ದೃಷ್ಟಿ ಇಟ್ಟು ಮಾಡಿರ್ತಾರೆ ಅದರ ಎಲ್ಲ ಕಾರ್ಯಗಳನ್ನ. ಸರಿ, ಅದಾಯಿತು. ಅದಾದ ಮೇಲೆ ಇಂದ್ರದೇವರು ಸದಾ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಅದೇನೇ ದೇವತಾ ಕಾರ್ಯ ಇರಲಿ, ನನ್ನಿಂದಾಗಿ ಹೆಣ್ಣು ಮಗಳಿಗೆ ಹೀಗಾಯಿತು, ಉದ್ಧಾರ ಮಾಡು, ಉದ್ಧಾರ ಮಾಡು, ಉದ್ಧಾರ ಮಾಡು ಅಂತ ಸತತ ಪ್ರಾರ್ಥನೆ ಬಂತು. ಅದಕ್ಕೆ ಹೇಳ್ತಾರೆ, ಆಕೆಯನ್ನ ರಾಮಚಂದ್ರ ಯಾಕೆ ಉದ್ಧಾರ ಮಾಡಿದ ಅಂದ್ರೆ ಇಂದ್ರದೇವರ ಪ್ರಾರ್ಥನೆಯಿಂದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ನಂತರ ರಾಮಚಂದ್ರ ಆಕೆಗೆ ಆ ರೂಪವನ್ನ ಬರುವಂತೆ ಮಾಡಿದರೆ ಗೌತಮರನ್ನ ಕರೆಸ್ತಾರೆ. ಕರೆಸಿದಾಗ ಶುದ್ಧಳು ಅಂತ ಆಕೆಯನ್ನ ವಿಶೇಷವಾಗಿ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಆಕೆ ಇವರಿಬ್ಬರಿಗೂ ಉಪಚಾರ ಮಾಡಿದರೆ ರಾಮ ಏನು ಮಾಡಿದ ಅಂದರೆ ಆ ದಂಪತಿಗಳ ಪಾದಗಳನ್ನ ರಾಮ ಲಕ್ಷ್ಮಣರು ಮುಟ್ಟಿ ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ. ತಾನು ದೇವ ಎಂಬುದಲ್ಲಿ ತೋರ್ತಾ ಇಲ್ಲ, ಎಲ್ಲರ ಪಾದವನ್ನು ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರು ಈ ಇಬ್ಬರು ಹುಡುಗರನ್ನು ಹತ್ತಿರ ಕರ್ಕೊಂಡು ಗೌತಮರು ಮತ್ತು ವಿಶೇಷವಾಗಿರ್ತಕ್ಕಂತ ಅಹಲ್ಯಾದೇವಿ ಇಬ್ಬರನ್ನ ಮುದ್ದು ಮಾಡಿ ಕಳಿಸ್ತಾ ಇದ್ದಾರೆ. ಯಾಕೆ ಅಪರೂಪದ ಮಕ್ಕಳು ಸಿಕ್ಕಿದ್ದಾರೆ, ತಪಸ್ಸಿನ ಫಲವಾಗಿ ಸಿಕ್ಕಿದ್ದಾರೆ ಅಂತ ಆ ರಾಮಚಂದ್ರನನ್ನ ವಿಶೇಷವಾಗಿ ಕರ್ಕೊಂಡು ಬಂದರು. ಜನಕ ಮಹಾರಾಜನ ಸಭೆ ಅಲ್ಲಿಗೆ ಬರ್ತಾ ಇದ್ದಾರೆ. ನೋಡಿದ ಕೂಡಲೇ ಜನಕ ಮಹಾರಾಜ ಅಂದುಕೊಳ್ಳುತ್ತಾ ಇದ್ದಾರೆ, ಈ ಹುಡುಗನೇ ನನಗೆ ಅಳಿಯ ಆದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಇದ್ದಾರೆ ಅಷ್ಟೊಳಗೆ, ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಯಾಕೆ? ಯಾರ ಕಣ್ಣು ಆ ರಾಮನ ಬಿಟ್ಟು ಹೋಗ್ತಾನೇ ಇಲ್ಲ. ಎಲ್ಲರಿಗೂ ಇವನಾದ್ರೂ ಚೆನ್ನಾಗಿರುತ್ತೆ, ಇವನಾದ್ರೂ ಚೆನ್ನಾಗಿರುತ್ತೆ, ರಾಮ ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಇದ್ದಾನೆ. ಅಂತಹ ಕಾಲಕ್ಕೆ ಧನುಸ್ಸನ್ನ ತರಿಸ್ತಾ ಇದ್ದಾರೆ. ಆ ಶಿವಧನುಸ್ಸು ಎಂಥದ್ದು ಅಂದ್ರೆ ನೂರಾರು ವ್ಯಕ್ತಿಗಳು ತಂದರೂ ಕೂಡ ಆಗಲ್ಲ, ಅದನ್ನ ಬಲವಂತವಾಗಿ ಸೆಳ್ಕೊಂಡು ಬರ್ತಾ ಇದ್ದಾರೆ ಬಲಾಢ್ಯರು. ಅದು ಕೂಡ ಬ್ರಹ್ಮದೇವರ ವರದಿಂದ. ಏನಾಯಿತು? ರಾವಣ ಇಂದ್ರಜಿತ್ತು ಮೊದಲಾದವರೆಲ್ಲ ತೊಂದರೆ ಕೊಡುತ್ತಾರೆ ಎಂದಾಗ ಬ್ರಹ್ಮದೇವರು ಬಂದು ವರ ಕೊಡ್ತಾ ಇದ್ದಾರೆ. ಸೀತಾದೇವಿ ಬಂದು ಕೂಡಲೇ ವರ ಕೊಡ್ತಾ ಇದ್ದಾರೆ. ಯಾರೂ ನಿನ್ನನ್ನು ಬಲದಿಂದ ಏನು ದಬ್ಬಾಳಿಕೆಯಿಂದ ಸೀತೆಯನ್ನು ಕರ್ಕೊಂಡು ಹೋಗದಂತೆ ಆಗಲಿ ಅಂತ ವರ ಕೊಟ್ಟರು. ಅದಕ್ಕೆ ಯಾರೂ ಅವನ್ನು ಮುಟ್ಲಿಕ್ಕಾಗಿಲ್ಲ ಜನಕ ಮಹಾರಾಜನನ್ನ. ಆ ರೀತಿಯಾಗಿ ಧನುಸ್ಸನ್ನು ತರಿಸಿದ್ದಾರೆ. ಅದೆಂತಹದ್ದು? ರಾವಣಾಸುರ ಮೊದಲಾದವರೆಲ್ಲ ಎತ್ತಳಿಕೆ ಹೋಗಿ ಕಣ್ಣು ತಿರುಗಿ ಬಿದ್ದಂಥ ಧನುಸ್ಸದು, ಯಾರಿಗೂ ಆಗ್ಲಿಲ್ಲ. ಅಲ್ಲ, ಅದೊಂದು ಜಡಪದಾರ್ಥ ಧನಸ್ಸು, ಅದನ್ನ ಕೆತ್ತಲಿಕ್ಕೆ ಆಗಲ್ಲ. ಅದು ಜಡ, ಅದರೊಳಗೆ ರುದ್ರದೇವರು ಸದಾ ಸನ್ನಿಧಾನ ಇರುತ್ತೆ, ರುದ್ರದೇವರಿದ್ದಾರೆ. ಅಲ್ಲ, ಏನು ಅರ್ಥ ಆಗಲ್ಲ ನಮಗೆ ಅಂದ್ರೆ ವ್ಯಾಸರಾಯರ ಚರಿತ್ರೆಯಲ್ಲಿ ಬರುತ್ತೆ, ಅವರು ನಿತ್ಯ ಪೂಜೆ ಮಾಡುವ ಕಾಲಕ್ಕೆ ಕಲಶ ಪೂಜಾ ಸ್ವಲ್ಪ ಹೆಚ್ಚೊತ್ತು ಮಾಡ್ತಾ ಇದ್ರು ಅವರು. ಎಲ್ಲರೂ ಅಪ್ಪ ಎಷ್ಟೊತ್ತು ಮಾಡ್ತಾರೆ ಈ ಕಲಶ ಪೂಜಾ, ಸುಮ್ಮನೆ ಕಲಶ ಇಟ್ಕೊಂಡೇ ಕೂತಿರ್ತಾರೆ, ನಮ್ಗೆ ಬೇಗ ಊಟ ಆಗಲ್ಲ. ಅವಾಗ ವ್ಯಾಸರಾಯ ಕಿವಿಗೆ ಬಿತ್ತದು. ಮಾರನೇ ದಿವಸ ಆ ಪಂಡಿತನ ಕರೆಸಿದ್ರು, ಕಲಶ ಪೂಜೆ ಆಗಿದೆ, ಚಿಕ್ಕದೇ ಕಲಶ ಎತ್ತರಿ ಅಂದರು. ಒಬ್ಬರು ಆಗಿಲ್ಲ, ಇಬ್ಬರು ಆಗಿಲ್ಲ, ಮೂರು ಆಗಿಲ್ಲ. ನಾಗರ ಹಿಡಿಲಿಕ್ಕೆ ಕಲಶಕ್ಕೆ ಆಗಲ್ಲ, ಕೈ ಹಿಡಿಲಿಕ್ಕೆ ಆಗಲ್ಲ. ಅದಕ್ಕೆ ಹಗ್ಗ ಕಟ್ಟಿ ಅದಕ್ಕದ್ದು ದೊಡ್ಡ ದಪ್ಪನ ಏನು ಕೋಲ್ ತರ ಕಟ್ಟಿ ಎಲ್ಲರೂ ಆಚೆ ಒಂದ್ನಾಲ್ಕು ಜನ, ಈಚೆ ಒಂದ್ನಾಲ್ಕು ಜನ. ಆಗಿಲ್ಲ, ಹತ್ತು ಆಗಿಲ್ಲ, ಇಪ್ಪತ್ತು ಆಗಿಲ್ಲ. ಆ ಕಲಶ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರಿಗೂ ಸುಸ್ತಾದ್ರು, ಬೆವರು ಕಟ್ಟ ಬೆವರು ಬಂತು. ಕೊನೆಗೆ ಆಗಲ್ಲ ಸ್ವಾಮಿ ಅಂದ್ರೆ, ಹೌದಾ, ಒಂದು ತುಳಸಿ ತೆಗೆದ್ರು, ಅಲ್ಲಿರೋ ದೇವತೆಗಳ ವಿಸರ್ಜನೆ ಮಾಡಿದ್ರು, ತುಳಸಿ ಹಾಕಿದ್ರಷ್ಟೇ, ಈಗ ಎತ್ತರಿ ಅಂದರು. ಚಿಕ್ಕ ಹುಡುಗ ಬಂದು ಎತ್ತಿದ ಕಲಶವನ್ನ. ಮತ್ತೆ ಇದೇ ಹೀಗಿದ್ರೆ ಆ ಶಿವಧನುಸ್ಸೆ ಹೇಗಿರಬೇಕು? ರುದ್ರದೇವರ ಸನ್ನಿಧಾನ ಇದ್ರೆ ಎತ್ತಲಿಕ್ಕಾಗುತ್ತಾ? ಇದೇ ಮಾಡಿದ ರಾವಣಾಸುರ. ರುದ್ರದೇವರನ್ನೇ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬೆಟ್ಟ ಸಹಿತವಾಗಿ ತಗೊಂಡು ಹೋಗೋಣ ಅಂತ ಟ್ರೈ ಮಾಡಿದ. ಆ ಬೆಟ್ಟದ ಕಡೆ ಕೈ ಹಾಕ್ಲಿಕ್ಕೆ ಹೋದ್ರೆ ರುದ್ರದೇವರು ಒತ್ತಿದ್ರು, ಒತ್ತಿದ ಕೂಡಲೇ ಅದಕ್ಕೆ ರಾವಣ ಅಂತ ಹೆಸರು ಬಂತು, ಬೊಬ್ಬೆ ಹಾಕಿದ. ಆ ರೀತಿಯಲ್ಲಿ ಆ ಧನುಸ್ಸನ್ನ ಏನು ಮಾಡಬೇಕಾಗಿಲ್ಲ, ಅದನ್ನ ವಿಶೇಷವಾಗಿ ಹಗ್ಗ ಕಟ್ಟಿದ್ರೆ ಸಾಕು, ಬಗ್ಗಿಸಿ ಹಗ್ಗ ಕಟ್ಟಬೇಕು. ಎತ್ತಲಿಕ್ಕೆ ಆಗ್ತಾ ಇಲ್ಲ, ಬಗ್ಗಿಸಿ ಕಟ್ಟೋದಲ್ಲಿ ದೂರದ ಪಾಸ್ತ, ಎಲ್ಲರೂ ಕಣ್ಣು ತಿರುಗಿ ಬಿದ್ದು ಹೋಗ್ಬಿಟ್ಟಿದ್ದಾರೆ, ಯಾರು ಆಗಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ಅಂತಹ ಕಾಲಕ್ಕೆ ರಾಮನ ಕಡೆ ನೋಡ್ತಾ ಇದ್ದಾರೆ ವಿಶ್ವಾಮಿತ್ರರು. ಆವಾಗ್ಲೂ ರಾಮ ಏನು ಅಂದಿಲ್ಲ, ನಾ ಬರ್ಲಾ, ಯಾರು ಇಲ್ಲ, ಕಾಮ ಕೂತಿದ್ದಾನ ಆತ, ಎಲ್ಲಾ ಕಡೆ ಸುಮ್ಮನೆ ಇರ್ತಾನೆ. ಎಲ್ಲಿ ಕೂಡ ತನ್ನ ಮಹತ್ವ ತಾನೇ ಪ್ರಕಟ ಮಾಡಲ್ಲ. ಅದು ನಮ್ಮಲ್ಲಿ ಬರಬೇಕಾದ ಗುಣ. ನಮ್ಮಲ್ಲಿ ಎಷ್ಟೇ ಇದ್ರೂ ಅದು ಇನ್ನೊಬ್ಬರು ನೋಡಬೇಕಷ್ಟೇ ಹೊರತು ನಾವೇ ಸೆಲ್ಫ್ ಟ್ರಂಪೆಟ್ ಬಾರಿಸ್ಕೋಬಾರದು. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ ಅಲ್ಲಿ. ಹಾ, ರಾಮಚಂದ್ರನ ಕಡೆಗೆ ವಿಶ್ವಾಮಿತ್ರರು ನೋಡ್ತಾ ಇದ್ದಾರೆ. ಆ ನೋಟವೇ ಅಪ್ಪಣೆ, ಹೇಳ್ತಾ ಇದ್ದಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಧನುಸ್ಸನ್ನ ಸಂಧಾನ ಮಾಡಲಿಕ್ಕೆ ಸ್ವಾಮಿ ಅದನ್ನ ಎತ್ತಿದ. ಆಶ್ಚರ್ಯ, ಚಿಕ್ಕ ಹುಡುಗ ದೊಡ್ಡ ಧನಸ್ಸನ್ನು ಹೇಗೆತ್ತಾ ಇದ್ದಾನಲ್ಲ, ಎಲ್ಲರಿಗೂ ಆಶ್ಚರ್ಯ, ಹೇಗತ್ತಾನಪ್ಪ ಸ್ವಲ್ಪ ಕಷ್ಟ ಏನು, ಸುಮ್ಮನೆ ಹೀಗೆ ಲೀಲಿಂದ ಎತ್ತಾ ಇದ್ದ, ಇದು ಹೇಗಪ್ಪ ಕಬ್ಬಿನ ಕೋಲು ಎತ್ತಿದಂತೆ ಹೇಳ್ತಾ ಇದಲ್ಲ, ಅಷ್ಟು ಚೆನ್ನಾಗಿದೆ ಪಾಪ. ಸುಲಭವಾಗಿ ಅದನ್ನು ಬಗ್ಗಿಸಲಿಕ್ಕೆ ಕಟ್ಟಬೇಕು, ಮುರಿದೇ ಹೋಯಿತು. ಈತ ಮುರಿದಿಲ್ಲ, ಈತನ ಕೈ ಬಲಕ್ಕೆ ತಾನಾಗಿ ಮುರಿದು ಹೋಯಿತು, ಆನೆ ಕಬ್ಬಿನ ಕೋಲನ್ನು ಮುರಿದಂತೆ ಇತ್ತು. ಆ ಶಬ್ದ ದೈತ್ಯರಿಗೆವರೆಗೂ ಕೇಳಿಸ್ತು, ಅವರಿಗೆಲ್ಲ ಎದೆ ಒಡೆಯಿತು. ಓಹೋ, ಯಾರು ಬಂದಿದ್ದಾರೆ ಅಂತ ಸಂತೋಷ ಕೊಟ್ಟದ್ದು ಸೀತಾದೇವಿಗೆ, ಎಲ್ಲರಿಗೂ ಬಂತು. ಆ ಸೀತಾದೇವಿ ಎಂದೆಂದು ಬಾಡದ ಅರವಿಂದ ಮಾಲೆ ಆ ದೇವರ ಕೊರಳಲ್ಲಿ ಹಾಕ್ತಾ ಇದ್ದಾಳೆ. ಸರಿ, ಎಲ್ಲಾ ಸುಂದರವಾದ ಪ್ರಸಂಗ. ಅವಾಗ ಶತಾನಂದರು ಮೊದಲಾದಂತಹ ಎಲ್ಲರೂ ಇಲ್ಲಿ, ವಶಿಷ್ಠರು ಇದ್ದಾರೆ, ಶತಾನಂದರು ಇದ್ದಾರೆ. ಅಷ್ಟಕ್ಕೆ ಏನಾಯಿತು, ಹುಡುಗ ಇಲ್ಲಿದ್ದಾನೆ, ಅವರಪ್ಪ ಇಲ್ಲದ ಮದುವೆ ಹೇಗೆ? ಅದಕ್ಕೆ ದಶರಥ ಮಹಾರಾಜನ ಕರ್ಕೊಂಡು ಬರಲಿಕ್ಕೆ ವಿಶೇಷವಾಗಿ ದೂತರನ್ನು ಕಳಿಸಿದರೆ ಅವರು ಕೂಡ ನಿಧಾನಕ್ಕೆ ಹೋಗ್ತಾರೆ, ಯಾವಾಗ ಸೇರಬೇಕು ಯಾವಾಗ ಬರಬೇಕು. ಮನೋವೇಗದಿಂದ ಹೋಗುವಂತಹ ಕುದುರೆಗಳು ಅಂಥಾರಥದಿಂದ ಹೋದರಂತೆ, ಬೇಗ ಸೇರಿದರು. ದಶರಥ ಮಹಾರಾಜನ ಕರ್ಕೊಂಡು ಬರ್ತಾ ಇದ್ದಾರೆ. ಆತನಿಗೆ ಆನಂದವೋ ಆನಂದ, ಮಗ ಎಂಥ ಕೆಲಸ ಮಾಡಿದ, ವಂಶಕ್ಕೆ ಕೀರ್ತಿ ತಂದ, ಎಂಥ ಮಗ ಬಂದಿದ್ದಾನೆ ಅಂತ ಬಂದಿದ್ದಾರೆ. ಆ ರಾಜನನ್ನ ಎದುರುಗೊಳ್ತಾ ಇದ್ದಾರೆ. ಸುಂದರ ಪ್ರಸಂಗ. ಆವಾಗ ಶತಾನಂದರು ಮಾತು ತೆಗಿತಾ ಇದ್ದಾರೆ. ಒಂದೇ ಮದುವೆ ಬೇಡ, ನಾಲ್ಕು ಮದುವೆ ಆಗಲಿ. ಯಾಕೆ, ಇಲ್ಲಿ ಮೂರು ಜನ ಹೆಣ್ಣಿದ್ದಾರೆ, ಅಲ್ಲಿ ಮೂರು ಜನ ಗಂಡಿದ್ದಾರೆ, ಆದರೆ ಚೆನ್ನಾಗಿರುತ್ತಲ್ಲ ಅಂದ್ರು. ಯಾಕಂದ್ರು ಅಂದ್ರೆ, ಶತಾನಂದರಿಗೆ ಗೊತ್ತು ಜನಕ ಮಹಾರಾಜನ ಬಯಕೆ ಏನು ಅಂತ. ನಾಲ್ಕು ಜನ ಹೆಣ್ಣು ಮಕ್ಕಳು ಒಬ್ಬ ರಾಜನ ಸೊಸೆಯರಾಗಬೇಕು ಅಂತ ಒಪ್ಪಿದ್ರು ಅದ್ಭುತವಾಗಿ. ಅವಾಗಂದ್ರು ಜನಕ ಮಹಾರಾಜ, ನನ್ನ ತಮ್ಮ ಕುಶಕೇದು ಕುಶಧ್ವಜ ಇದ್ದಾನೆ, ಆತನ ಕೇಳದನ್ನ ಹೇಗ್ ಮಾಡಿ, ನನ್ನ ಮಗಳು ಸೀತಾ, ಇನ್ನು ಮೂರು ಜನ ಆತನ ಮಕ್ಕಳು, ಆತ ಬರಬೇಕು. ಅವಾಗ ಕುಶಧ್ವಜ ಕರೆಸ್ತಾ ಇದ್ದಾರೆ. ಇಬ್ಬರು ಸೇರಿ ಕನ್ಯಾದಾನವನ್ನ ಮಾಡುತ್ತಾ ಇದ್ದಾರೆ. ಅದ್ಭುತವಾದ ವಿವಾಹ ನಡೆಯಿತು ಅಂತ ಹೇಳುತ್ತಾರೆ. ಶ್ರೀನಿವಾಸ ಕಲ್ಯಾಣಕ್ಕೆ ಇದಕ್ಕೆ ವಿರೋಧ ಬರುತ್ತೆ ಅಲ್ವಾ. ಶ್ರೀನಿವಾಸ ಕಲ್ಯಾಣದಲ್ಲಿ ಜನಕ ಮಹಾರಾಜ ನನಗೆ ದುಃಖ ನನಗೆ ಕನಸಲ್ಲೂ ಆಗಬಾರದು ಅಂದುಕೊಂಡಾಗ ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೆಯೇ ಅಂತ ಹೇಳುತ್ತಾರೆ. ದುಃಖ ತೋರಿಸಿದ, ಕುಶಧ್ವಜ ಸತ್ತು ಹೋದ, ಅದಕ್ಕೆ ಅತ್ರು ಶತಾನಂದರ ಹತ್ರ ಕೇಳಿಕೊಂಡ್ರು, ಶತಾನಂದರು ಹೇಳಿದರು. ಚೆನ್ನಾಗಿದೆ. ಅಲ್ಲಿ ಪ್ರಶ್ನೆ ಇಷ್ಟು ಬರುತ್ತೆ. ಈಗ ಕನಸಲ್ಲಿ ನಾವು ನಮ್ಮವರು ಯಾರು ಹೋದಂತೆ ಕನಸು ಬಿತ್ತಪ್ಪ ಬಿದ್ರೆ ಕನಸಲ್ಲಿ ಅಳತಾ ಇರ್ತೀವಿ, ಅದು ಚಂದ. ಎದ್ದ ಮೇಲೆ ನಮ್ಮವರು ಕಾಣಿಸಿದ ಮೇಲೆ ಕೂಡ ಅಳತಾ ಇರ್ತೀವ, ಅಳಲ್ಲ ನೋಡಿ ಅಪ್ಪ ಅಂದುಕೊಂಡು ಅಡೋ ಏನಪ್ಪ ಆಯಿತು ಅಂತೀವಿ. ಈಗ ಅಲ್ಲಿ ಪ್ರಸಂಗ ಬರೋದು ಹೇಗೆ, ರಾಜನ ತಮ್ಮ ಸತ್ತು ಹೋದ, ನಾಲ್ಕು ಜನ ಹೆಣ್ಣುಮಕ್ಕಳಿದ್ದಾರೆ, ಅವ್ರು ಇಟ್ಕೊಂಡು ದುಃಖ ಪಡ್ತಾ ಇದ್ದಾರೆ, ಶತಾನಂದರು ಬಂದ್ರು. ಶತಾನಂದರು ಯಾವಾಗ ಬಂದ್ರು ಅಂದ್ರೆ, ರಾಜ ಎಚ್ಚರ ಆದ ಮೇಲೆ ದುಃಖ ಪಡ್ತಾ ಇದ್ದ, ದುಃಖ ಪಡ್ತಾನೇ ಕೇಳ್ತಾನೆ, ನನ್ನ ತಮ್ಮ ಇಲ್ಲ ನನ್ನ ತಮ್ಮ ಇಲ್ಲ ಅಂತ ಕೇಳ್ತಾನೆ. ಒಂದು ವೇಳೆ ರಾಜನಿಗೆ ಸ್ವಪ್ನದಲ್ಲಿ ತಮ್ಮ ಸತ್ತೋದದ್ದು ನೋಡಿ ಎಚ್ಚರ ಆದ ಮೇಲೂ ದುಃಖ ಇತ್ತ, ತಮ್ಮ ಸತ್ತೋಗಿದ್ದಾನೆ ಅಂತ. ಯಾಕೆ, ತಮ್ಮ ಎದುರಿಗೆ ಇದ್ದಾನೆ. ಹಾಗಾದ್ರೆ ಶತಾನಂದರನ್ನ ಪ್ರಾರ್ಥನೆ ಮಾಡಿದಾಗ ನನಗೆ ಇಷ್ಟು ದುಃಖ ಇದೆ, ತಮ್ಮ ಇಲ್ಲ, ಎಲ್ಲ ಹೀಗಾಗಿದೆ ಅಂತ ಕೇಳಿಕೊಳ್ತಾ ಇರುವಾಗ ಶತಾನಂದ ಕೇಳಬೇಕಾದ್ರೆ ಅವರಿಗೆ ಎಚ್ಚರ ಆಗಿಲ್ಲ ಅಂತಾನೆ ಹೇಳಬೇಕು. ಆಗಿದೆ ಅಂತ ಹೇಳ್ತೀರಾ? ಎಚ್ಚರ ಆದರೆ ತಮ್ಮ ಹೋಗಿದ್ದಾನೆ ಅಂತ ಹೇಗೆ ಹೇಳ್ತಾರೆ? ತಮ್ಮ ಎದುರಿಗೆ ಇದ್ದಾನೆ, ಸ್ವಪ್ನದಲ್ಲಿ ತೋರಿಸಿದ್ದು. ಯಾಕೆ ಸ್ವಪ್ನದಲ್ಲಿ ತೋರಿಸಿದ್ದು ಅಂತ ಹೇಳ್ತೀರಾ? ನಿಜವಾಗಿ ಹೋಗಿದ್ದಾನೆ ಅಂತ ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ನಿಜವಾಗಿ ಹೋಗಿದ್ರೆ ರಾಮಾಯಣದಲ್ಲಿ ತಮ್ಮನ ಕರೆಸಿ ತಮ್ಮನ ಮೂಲಕ ಕನ್ಯಾದಾನ ಹೇಗೆ ಮಾಡಿಸ್ತಾರೆ? ವಿರೋಧ ಬರ್ತಾ ಇದೆ ಇಲ್ಲಿ. ತಮ್ಮ ಸತ್ತ ಅಂತ ಹೇಳ್ತೀರಾ? ಇಲ್ಲಿ ರಾಮಾಯಣದಲ್ಲಿ ಆತನೇ ಕನ್ಯಾದಾನ ಮಾಡ್ತಾ ಇದ್ದಾನೆ, ಆತ ಇದ್ದಾನೆ ಅಂದ್ರೆ ಸತ್ತ ಅಂಬುದು ಹೇಗೆ ಕೂಡಿಸ್ತೀರಾ? ಸ್ವಪ್ನದಲ್ಲಿ ತದ್ದು ಅಂತ ಹೇಳಬೇಕು. ಸ್ವಪ್ನದಲ್ಲಿ ಹೋಗಿದ್ರೆ ಶತಾನಂದರ ಮುಂದೆ ನಾನು ತಮ್ಮನ ಕಳ್ಕೊಂಡಿದ್ದೇನೆ, ದುಃಖ ಜಾಸ್ತಿ ಆಗಿದೆ, ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಯಾವಾಗ ಕೇಳಬೇಕು? ಎಚ್ಚರಾದಾಗ ಕೇಳಬೇಕಾ, ಸ್ವಪ್ನದಲ್ಲೇ ಕೇಳಬೇಕಾ? ಎಚ್ಚರ ಆಗಿದ್ರೆ ತಮ್ಮ ಇದ್ದಾನೆ ಎಂಬುದು ಗೊತ್ತಾದ್ಮೇಲೆ ದುಃಖ ಬರುತ್ತಾ? ಬರಲ್ಲ, ತನ್ನ ಪಾಡಿ ತಾನು ಇರ್ತಾನೆ. ಅಂದ್ರೆ ಸದಾನಂದರ ಮುಂದೆ ತನ್ನ ದುಃಖ ಹೇಳಿಕೊಂಡು, ಅಯ್ಯ ನನಗಿಷ್ಟು ದುಃಖ ಆಗ್ತಾ ಇದೆ, ತಮ್ಮ ಇಲ್ಲ ಅಂತ ಹೇಳಬೇಕಾದ್ರೆ ಸ್ವಪ್ನದಲ್ಲೇ ಕೇಳಿದ್ದು. ಹಾಗಾದರೆ ಸ್ವಪ್ನದಲ್ಲೇ ಹೇಳಿದ್ದು ಏನು? ಶ್ರೀನಿವಾಸ ಕಲ್ಯಾಣ. ಅದ್ಭುತವಾದ ಸ್ವಪ್ನ ಗ್ರಂಥ ಇಡೀ ಶ್ರೀನಿವಾಸ ಕಲ್ಯಾಣ ಸ್ವಪ್ನದಲ್ಲೇ ಹೇಳಿದ್ರು. ಹೌದಲ್ಲೋ, ಆ ವಿಷಯ ನಮ್ಗೆ ಗೊತ್ತೇ ಇಲ್ಲ. ಏನೋ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅಂತ ಹೋಗ್ತಾ ಇರ್ತೀವಿ. ಒಬ್ಬ ಮಹರ್ಷಿಗಳು ಸ್ವಪ್ನದಲ್ಲೇ ಬಂದು ರಾಜನಿಗೆ ಹೇಳಿಕೊಟ್ಟದ್ದು. ಆ ಸ್ವಪ್ನದಲ್ಲಿ ಬಂದವರಿಗೆ ಇದೆಲ್ಲ ಗೊತ್ತು. ಏನು? ಶತಾನಂದರಿಗೆ ಅದಕ್ಕೆ ಜನಕ ಮಹಾರಾಜನ ಮನೋ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೀಗೆ ನಾಲ್ಕು ಜನ ಮಕ್ಕಳನ್ನ ಕೊಡಬೇಕಂದಿದ್ದಾರೆ. ನಿಶ್ಚಯ ಆಯಿತು. ಆವಾಗ ನಿಶ್ಚಯ ಆದ ಮೇಲೆ ಇನ್ನೇನು ಮದುವೆ ಅವಾಗವಾಗೇ ಎಲ್ಲ ಫಿಕ್ಸ್ ಆಗೋಬಿಡ್ತಾ ಇದೆ. ಎಲ್ಲ ಮದುವೆ ಆಗೋಬಿಡ್ತಾ ಇದ್ದಲ್ಲಿ ಮತ್ತು ಒಂದ್ ತಿಂಗಳು ಪೋಸ್ಟ್ ಪೋನ್ ಎಲ್ಲ ಯಾವುದಿಲ್ಲ ಇಲ್ಲಿ. ಅವಾಗ ಇಬ್ಬರು ಕೂಡ ನಾಂದಿ ಶ್ರಾದ್ದಗಳನ್ನು ಮಾಡ್ತಾ ಇದ್ದಾರೆ. ನಾಂದಿ ಶ್ರಾದ್ದವನ್ನ ಮಾಡಿದ ರೀತಿಯನ್ನು ಹೇಳ್ತಾ ಇರ್ತಾರೆ ಅಲ್ಲಿ. ನಾಂದಿ ಶ್ರಾದ್ದ ಅಂದ ಕೂಡಲೇ ನಾವ್ಯಾರು ಮಾಡ್ತಾ ಇಲ್ಲ, ನಿಜವಾಗಿ ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಪಿಂಡ ಪ್ರದಾನಾದಿಗಳೆಲ್ಲ ಇದೆ. ಬರೋ ಪಿತೃದೇವತೆಗಳು ಬೇರೆ, ಮಾತಾಮಹಾದಿಗಳೆಲ್ಲ ಬರ್ತಾರಲ್ಲಿ, ಅವರಿಗೆಲ್ಲ ಮಾಡಬೇಕು. ಏನು ಪಕ್ಷ ಮಾಡಿದಂತೇನೆ ಮಾತಾಮಹಾದೇಹ ಅಂತ ನಾಂದಿ ಶ್ರಾದ್ದ ಮಾಡಿಸ್ತಾರಲ್ಲ, ನಾಂದಿ ಶ್ರಾದ್ದ ಮಾಡಿಸುವ ಕಾಲಕ್ಕೆ ಏನು ಹೇಳ್ತಾರೆ? ಎಲ್ಲರನ್ನ ಕರೀತಾರೆ, ಕರೆದು ಊಟಕ್ಕೆ ಹಾಕಲ್ಲ, ಭೋಜನ ಪ್ರತ್ಯಾಮ್ನಾಯ ಏನು ತಂಡುಲ ದಾನ ಮುಖ್ಯಂ ಕರ್ಮಕರಿಷಿ ಅಂತ ಅಕ್ಕಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಕೊಡಿಸ್ಬಿಡ್ತಾರೆ. ಎದ್ದಬಿ ಮಾಡಬೇಕಾಗಿದ್ದೇನು? ಬ್ರಾಹ್ಮಣ ಭೋಜನ ಪಿಂಡ ಪ್ರದಾನ ಎಲ್ಲ ಆಗ್ಬೇಕು, ಅದು ಮಾಡಿದ್ರು ಅಂತ ರಾಮಾಯಣದಲ್ಲಿ ಬರ್ತಾ ಇದೆ ವಿಶೇಷವಾಗಿ. ತದನಂತರ ನಾಲ್ಕು ಜನರ ಅದ್ಭುತವಾದ ರೀತಿಯಲ್ಲಿ ಮದುವೆಯನ್ನ ಮಾಡ್ತಾ ಇದ್ದಾರೆ. ರಾಮಚಂದ್ರ ಬರ್ತಾ ಇದ್ದಾನೆ, ಮದುವೆ ಮಾಡಿಕೊಂಡು ಅದ್ದೂರಿಯಿಂದ ಕಳಿಸಿಕೊಡ್ತಾ ಇದ್ದಾರೆ. ಬರುವಾಗ ಬಿರುಗಾಳಿ, ಭೀಕರವಾದ ಬಿರುಗಾಳಿ ನೋಡ್ತಾ ಇದ್ದಾರೆ. ಆ ಬಿರುಗಾಳಿಯ ಪರಿಚಯ ದಶರಥ ಮಹಾರಾಜನಿಗಿದೆ, ಮಿಕ್ಕವರಿಗಿಲ್ಲ. ಯಾಕೆ? ಆ ಬಿರುಗಾಳಿ ಒಬ್ರು ಬಂದ್ರೇನೆ ಬರೋದು. ಯಾವುದು? ಪರಶುರಾಮ ದೇವರು ಬಂದ್ರೆ ಬರುತ್ತೆ, ಇಲ್ಲದ್ರೆ ಇಲ್ಲ. ಅಂಥ ಬಿರುಗಾಳಿ ಬರ್ತಾ ಇದೆ. ಅಪ್ಪ ಬಂದರಲ್ಲ, ಮದುವೆ ಮಾಡಿಕೊಂಡು ಆ ಮಗನನ್ನು ಕರೆಕೊಂಡು ಬರ್ತಾ ಇದ್ದೆ, ಈಗ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ. ಆ ಬಂದವರನ್ನು ನೋಡ್ತಾರೆ, ಅಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನನ್ನ ಕೊಲ್ಲಿ, ಇವನನ್ನ ಕೊಲ್ಲಬೇಡಿ. ಅವಾಗ ಹೇಳ್ತಾರೆ, ನಿನ್ನ ಕೊಲ್ಲಿಕ್ಕೂ ಬಂದಿಲ್ಲ ಅಯ್ಯ, ಇವನೇನೋ ಶಿವಧನಸ್ಸನ್ನ ಮುರಿದನಂತಲ್ಲ, ಆ ಶಕ್ತಿಯನ್ನ ನೋಡ್ಲಿಕ್ಕೆ ಬಂದೆ. ರಾಮಚಂದ್ರನ ಹೇಳ್ತಾರೆ, ಈ ಬಾಣವನ್ನ ನನ್ನ ಈ ಧನಸ್ಸನ್ನ ಹೆದೆ ಏರಿಸಿ ನೋಡೋ. ಅವಾಗ ರಾಮಚಂದ್ರ ಲೀಲಾಜಾಲವಾಗಿ ಆ ಯಾವುದು ಶಾರಂಗ ಧನಸ್ಸನ್ನ ಚೆನ್ನಾಗಿ ಹೆದೆ ಏರಿಸ್ತಾ ಇದ್ದಾನೆ. ಬಾಣ ಹೂಡಿದ, ಎಲ್ಲಿ ಬಿಡಬೇಕು ಅಂತ ಕೇಳಿದ. ಅವಾಗ ಹೇಳಿದ್ರು, ಒಳಗೆ ರಾಕ್ಷಸ ಇದ್ದ ಅತುಲ, ಅವನಿಗೆ ಬಿಡು ಅಂತ ಹೇಳಿದಾಗ ಅವನ ಸಂಹಾರ ಮಾಡಿದ. ಅಲ್ಲಿ ಹೇಳುತ್ತಾರೆ, ಪರಶುರಾಮ ರಾಮನೊಳಗೆ ಹೋಗಿ ಮತ್ತು ಹೊರಗೆ ಬಂದನಂತೆ, ನಾನೇ ರಾಮ ಅಂತ ಹೇಳಿ ಎಲ್ಲಾ ಜಗತ್ತಿಗೆ ತೋರಿಸಿ ನಂತರ ಪರಶುರಾಮ ದೇವರು ಹೊರಟರು. ರಾಮಚಂದ್ರ ಸಂತೋಷವಾಗಿ ತನ್ನ ಪಟ್ಟಣಕ್ಕೆ ಬಂದ, ಸೀತಾದೇವಿಯಿಂದ ಸಂತೋಷವಾಗಿ ಇದ್ದ ಎಂಬಲ್ಲಿಗೆ ಬಾಲಕಾಂಡ ಮುಗಿಯುತ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.